Jeremiah was one of the greatest prophets in the Old Testament.
ಯೆರೆಮೀಯನು ಹಳೆ ಒಡಂಬಡಿಕೆಯಲ್ಲಿ ಬಹುದೊಡ್ಡ ಪ್ರವಾದಿಯಾಗಿದ್ದನು.
And he had a secretary called Baruch who would write down a lot of things that he said.
ಈತನಿಗೆ ಒಬ್ಬ ಸಹಾಯಕನಿದ್ದನು, ಆತನ ಹೆಸರು ಬಾರೂಕನ್ ಎಂಬುದಾಗಿ. ಪ್ರವಾದಿಯು ಹೇಳುವಂತದ್ದನ್ನೆಲ್ಲ ಅನೇಕ ಸಂಗತಿಗಳನ್ನು ಈತನು ಬರೆದಿಡುತ್ತಿದ್ದನು.
And it's a great honor to be connected to a great prophet.
ದೊಡ್ಡ ಪ್ರವಾದಿಯೊಟ್ಟಿಗೆ ಸಂಪರ್ಕವನ್ನು ಸಾಧಿಸುವಂತದ್ದು ಒಂದು ದೊಡ್ಡ ಸನ್ಮಾನವೇ ಸರಿ.
And one can be tempted therefore to try and get some honor from that from people.
ಜನರಿಂದ ಸನ್ಮಾನವನ್ನು ಅಥವಾ ಗೌರವವನ್ನು ಸಂಪಾದಿಸಲು ಒಬ್ಬನು ಶೋಧಿಸಲ್ಪಡಬಹುದು.
So Jeremiah had to give him a warning in chapter 45, Jeremiah 45.
ಯೆರೆಮೀಯನು ಈತನಿಗೆ 45ನೇ ಅಧ್ಯಾಯದಲ್ಲಿ ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ.
Most of Jeremiah's messages were to the nation of Israel.
ಯೆರೆಮೀಯನ ಅನೇಕ ಸಂದೇಶಗಳು ಇಸ್ರೇಲ್ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ.
Or rather to the nation of Judah.
ಅದರಂತೆ ಯೂದಾಯ ದೇಶಕ್ಕೆ ಸಂಬಂಧಪಟ್ಟಿದ್ದು ಆಗಿದೆ.
But Jeremiah 45:1, he says, this is the message which Jeremiah the prophet spoke to Baruch.
ಯೆರೆಮೀಯ 45ನೇ ಅಧ್ಯಾಯ 1ನೇ ವಚನದಲ್ಲಿ ಯೆರೆಮೀಯನು ಅಂದರೆ ಪ್ರವಾದಿಯು ಬಾರೂಕನಿಗೆ ಈ ಸಂದೇಶವನ್ನು ನೀಡಿದನು.
Who was the one who was writing down all the words that Jeremiah was dictating?
ಬಾರೂಕನು ಯಾರಪ್ಪ ಅಂತಂದ್ರೆ ಯೆರೆಮೀಯನು ಹೇಳುತ್ತಿದ್ದಂತ ಪ್ರತಿಯೊಂದು ಮಾತುಗಳನ್ನು ಬರೆದಿಡುತ್ತಿದ್ದವನು.
What was his message to Baruch?
ಬಾರೂಕನಿಗೆ ಇದ್ದಂತ ಸಂದೇಶ ಏನಾಗಿತ್ತು?
Verse 5.
5ನೇ ವಚನ.
Are you seeking great things for yourself?
ಮಹಾ ಪದವಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀಯೋ?
Do not seek them.
ನಿರೀಕ್ಷಿಸಬೇಡ.
Because I am going to bring disaster on all the flesh.
ನಾನು ನರ ಜನ್ಮದವರೆಲ್ಲರಿಗೂ ಕೇಡನ್ನುಂಟು ಮಾಡುವೆನು.
But he says, I will save your life wherever you go.
ಆದರೆ ನೀನು ಎಲ್ಲಿಗೆ ಹೋದರೂ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗುವುದಕ್ಕೆ ನಿನಗೆ ಅವಕಾಶ ಕೊಡುವೆನು.
So what the Lord was telling Baruch was, be very careful when you are in a very spiritual ministry.
ಇಲ್ಲಿ ಬಾರೂಕನಿಗೆ ಕರ್ತನು ಹೇಳುವಂತದ್ದೇನಪ್ಪ ಅಂತಂದ್ರೆ, ನೀನು ಆತ್ಮಿಕವಾದಂತಹ ಸೇವೆಯಲ್ಲಿರುವಾಗ ಬಹು ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ.
Particularly when you feel that you are presenting a message directly from the Lord.
ವಿಶೇಷವಾಗಿ ಯಾವಾಗಪ್ಪ ಅಂತಂದ್ರೆ ಕರ್ತನಿಂದ ನೇರವಾಗಿ ಬಂದಂತಹ ಸಂದೇಶವನ್ನ ನಾನು ಒಪ್ಪಿಸುತ್ತಿದ್ದೇನೆ ಎಂದು ಭಾವಿಸುವಾಗ.
Or you are bringing forth a message which is directly for these last days.
ಅಥವಾ ಈ ಕಡೆ ದಿನಗಳಿಗಾಗಿ ದೇವರಿಂದ ಬಂದಿರುವಂತ ನೇರ ಸಂದೇಶವನ್ನ ಹೇಳುತ್ತಿದ್ದೇನೆ ಎಂದು ಭಾವಿಸುವಾಗ.
Or you are preaching something superior to what other people are preaching.
ಅಥವಾ ಮತ್ತೊಬ್ಬರು ಏನು ಬೋಧನೆ ಮಾಡ್ತಾ ಇದಾರಲ್ಲ ಅದಕ್ಕಿಂತ ಉನ್ನತ ಮಟ್ಟದ ಬೋಧನೆ ನೀವು ಮಾಡ್ತಾ ಇದ್ದೀರಿ ಅಂದುಕೊಳ್ಳುವಾಗ.
All of those dangers are there for all of us as elders.
ನಾವೆಲ್ಲರೂ ಸಭಾ ಹಿರಿಯರಾಗಿರುವಾಗ ಅವೆಲ್ಲವೂ ನಮಗೆ ಅಪಾಯಕಾರಿಯಾಗಿ ಕಾಣಸಿಗುತ್ತವೆ.
It is true that we are proclaiming many things that most churches do not proclaim.
ಇದು ಸತ್ಯ, ಅನೇಕ ಸಭೆಗಳು ಏನು ಸಾರುತ್ತಿಲ್ಲವೋ ಅಂತಹ ಸತ್ಯಗಳನ್ನು ನಾವು ಸಾರುತ್ತಿದ್ದೇವೆ.
And we have to continue to do that until the end.
ಕೊನೆಯವರೆಗೂ ನಾವು ಕೂಡ ಅದನ್ನು ಮುಂದುವರಿಸಲೇಬೇಕಾಗಿದೆ.
But the danger is that we begin to think that we are somebody special that God has chosen.
ಆದರೆ ಅಪಾಯ ಏನಪ್ಪ ಅಂತಂದ್ರೆ ದೇವರು ಆಯ್ಕೆ ಮಾಡಿರುವಂತ ವಿಶೇಷ ವ್ಯಕ್ತಿ ನಾನು ಅಂದುಕೊಳ್ಳುವುದಾಗಿದೆ.
Consciously we can begin to seek something for ourselves, a name for ourselves.
ನಮಗಾಗಿ ಏನೋ ಒಂದನ್ನು ಹುಡುಕಲು ಆರಂಭಿಸುತ್ತೇವೆ ಮತ್ತು ನಮ್ಮ ಹೆಸರುಗಳನ್ನು ಸಂಪಾದಿಸಲು ಪ್ರಯತ್ನ ಮಾಡುತ್ತಿರುತ್ತೇವೆ.
If you say, no, that will never happen to me.
ನೀವು ಅದು ನನಗೆ ಆಗುವುದಿಲ್ಲ ಎಂದು ನೀವು ಭಾವಿಸುವಾಗ,
I want to say to you, you are in the greatest danger of all.
ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೇರೆ ಎಲ್ಲರಿಗಿಂತ ಹೆಚ್ಚು ಅಪಾಯದಲ್ಲಿ ನೀವಿದ್ದೀರಿ.
Because the Bible says, let the one who thinks he stands be careful lest he falls.
ಯಾಕಂದರೆ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ನಿಂತಿದ್ದೇನೆ ಎಂದು ಭಾವಿಸುವವನು ಬೀಳದ ಹಾಗೆ ಎಚ್ಚರ ವಹಿಸಲಿ ಎಂಬುದಾಗಿ.
The greatest danger in the Christian life is to become proud.
ಕ್ರೈಸ್ತ ಜೀವಿತದಲ್ಲಿ ಬಹುದೊಡ್ಡ ಅಪಾಯ ಏನಪ್ಪ ಅಂತಂದ್ರೆ ನಾನು ಗರ್ವ ಪಟ್ಟುಕೊಳ್ಳುವುದಾಗಿದೆ.
We have to learn from the failures of other elders around us.
ನಾವು ನಮ್ಮ ಸುತ್ತಲಿರುವಂತಹ ಬೇರೆ ಸಭಾ ಹಿರಿಯರ ಸೋಲುಗಳಿಂದ ಪಾಠ ಕಲಿತುಕೊಳ್ಳಬೇಕು.
And don't ever say that will never happen to me.
ಆ ರೀತಿ ನನಗೆ ಆಗುವುದಿಲ್ಲ ಎಂದು ಯಾವತ್ತಿಗೂ ಹೇಳಬೇಡ್ರಿ.
We are of the same flesh as all the people around us who have fallen.
ನಮ್ಮ ಸುತ್ತಲಿರುವಂತಹ ಜನರ ರೀತಿಯಲ್ಲಿಯೇ ನಾವು ಕೂಡ ಅದೇ ಮಾಂಸವನ್ನು ಅಂದರೆ ಶರೀರವನ್ನು ಹೊಂದಿದ್ದೇವೆ.
So when you hear of somebody backsliding or falling away,
ಯಾರೋ ಒಬ್ರು ಹಿಂಜಾರಿ ಬೀಳ್ತಾ ಇದ್ದಾರೆ ಬಿದ್ದು ಹೋಗ್ತಾ ಇದ್ದಾರೆ ಎಂದು ನಾವು ಕೇಳಲ್ಪಡುವಾಗ,
you have to bow down before God and say, Lord, please preserve me.
ಕರ್ತನ ಮುಂದೆ ನಾವು ಅಡ್ಡ ಬಿದ್ದು ಕೇಳಿಕೊಳ್ಳಬೇಕು, ಕರ್ತರೆ ನನ್ನನ್ನು ಸಂರಕ್ಷಿಸಿರಿ ಕಾಪಾಡಿರಿ ಎಂಬುದಾಗಿ.
I am less than the least of all the believers.
ನಾನು ಬೇರೆ ಎಲ್ಲ ವಿಶ್ವಾಸಿಗಳಿಗಿಂತ ಅತ್ಯಲ್ಪನು ಕಡಿಮೆ ಉಳ್ಳವನು ಎಂಬುದಾಗಿ ಹೇಳ್ರಿ.
My flesh is as corrupt as the flesh of any human being.
ಬೇರೆ ಮಾನವರ ಮಾಂಸದಂತೆ ನನ್ನ ಮಾಂಸವು ಅಂದರೆ ಶರೀರವು ಭ್ರಷ್ಟವಾಗಿದೆ ಕೆಟ್ಟು ಹೋಗಿದೆ ಎಂಬುದಾಗಿ ಹೇಳ್ರಿ.
Maybe through many years with CFC you have built up a reputation for yourself.
ನೀವು CFC ಅಲ್ಲಿ ಅನೇಕ ವರ್ಷಗಳು ಇದ್ದಿದ್ದರಿಂದ ಒಂದು ಘನತೆ ಗೌರವವನ್ನು ಸಂಪಾದನೆ ಮಾಡಿರಬಹುದು.
As a good brother,
ನೀವು ಒಳ್ಳೆ ಸಹೋದರ ಅಂತ ಕರೆಸಿಕೊಂಡಿರಬಹುದು.
One who shares a powerful word,
ಬಲಶಾಲಿಯಾದಂತ ವಾಕ್ಯಗಳನ್ನು ಹಂಚಿಕೊಳ್ಳುವವರು ನೀವಾಗಿರಬಹುದು.
Then you need to put your face in the dust even more.
ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಖವನ್ನ ಧೂಳಿನಲ್ಲಿ ಇಡುವವರಾಗಿರಬೇಕು.
It all depends on deep down in our heart what we are seeking.
ನಮ್ಮ ಹೃದಯದ ಅಂತರಾಳದಲ್ಲಿ ನಾವು ಏನನ್ನ ಹುಡುಕುತ್ತಿದ್ದೇವೆ ಎಂಬುದರ ಮೇಲೆ ಇವೆಲ್ಲವುಗಳು ಅವಲಂಬಿತವಾಗಿದೆ.
In terms of our personal life,
ನಮ್ಮ ವೈಯಕ್ತಿಕ ಜೀವಿತದ ವಿಷಯಕ್ಕೆ ಬಂದಾಗ,
we should have only one goal.
ಒಂದೇ ಒಂದು ಗುರಿಯನ್ನ ಹೊಂದಿರಬೇಕು ನಾವು.
To become more and more like Jesus Christ in our personal life.
ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕ್ರಿಸ್ತನ ರೀತಿ ಹೆಚ್ಚಾಗಿ ಆಗುವಂತ ಬಯಕೆಯನ್ನು ಹೊಂದಿರಬೇಕು.
Whether we remain as elders or not is absolutely unimportant.
ನಾವು ಸಭಾ ಹಿರಿಯರಾಗಿ ಉಳಿಕೊಂಡ್ರು ಉಳಿದುಕೊಳ್ಳದೇ ಇದ್ರೂ ಕೂಡ ಅದು ಮುಖ್ಯ ವಿಷಯವೇ ಅಲ್ಲ.
If one day we are removed from eldership not because of sin, because there's no need for you there.
ಒಂದು ದಿನ ನಾವು ಸಭಾ ಹಿರಿಯ ಸ್ಥಾನದಿಂದ ಕೆಳಗಿಳಿಸಲ್ಪಡಬಹುದು ಪಾಪದ ಸಲುವಾಗಿ ಅಲ್ಲ ಬೇರೆ ರೀತಿಯ ಕಾರಣಗಳಿಗೆ ಇರಬಹುದು.
Just think of that for a moment.
ಒಂದು ಕ್ಷಣ ಅದರ ಬಗ್ಗೆ ಯೋಚಿಸಿರಿ.
You who are respected highly in your church.
ನಿಮ್ಮ ಸಭೆಯಲ್ಲಿ ನೀವು ಹೆಚ್ಚು ಗೌರವಕ್ಕೆ ಪಾತ್ರರಾಗಿರುತ್ತೀರಿ.
One day you are asked to please step down.
ಒಂದು ದಿನ ನಿಮಗೆ ಸಭಾ ಹಿರಿಯ ಸ್ಥಾನದಿಂದ ಕೆಳಗಿಳಿರಿ ಎಂಬುದಾಗಿ ಹೇಳುವಾಗ,
and the purpose is that other younger people may come up.
ಉದ್ದೇಶ ಏನಿರಬಹುದು ಅಂದ್ರೆ ನಿಮಗಿಂತ ಕೆಳಗಿನ ಯೌವನಸ್ಥರು ಮೇಲಕ್ಕೆ ಬರುವಂತದ್ದಿರಬಹುದು.
Maybe you are not permitting them to come up because you are such a strong leader.
ಒಂದು ವೇಳೆ ನೀವು ಯೌವನಸ್ಥರನ್ನ ಮೇಲಕ್ಕೆ ತರುವಂತ ಕೆಲಸ ಮಾಡದೇ ಇರಬಹುದು ಯಾಕಂದ್ರೆ ನೀವು ಬಲಶಾಲಿಯಾದಂತ ನಾಯಕ ಎಂದು ಗುರುತಿಸಿಕೊಂಡಿರಬಹುದು ನೀವು.
There are cases like that.
ಆ ರೀತಿಯ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ.
In CFC churches,
ಸಿಎಫ್ಸಿ ಸಭೆಗಳಲ್ಲಿ ಕೂಡ.
These elders are not falling into adultery or stealing money or any such thing.
ಈ ಸಭಾ ಹಿರಿಯರು ಹಣವನ್ನ ಕಳ್ಳತನ ಮಾಡುವಂತದ್ದು ವ್ಯಭಿಚಾರದಲ್ಲಿ ಬೀಳುವಂತದ್ದು ಮಾಡಿರಲಿಲ್ಲ.
They glory in the fact our test by testimony is very good.
ಅವರು ತಮ್ಮ ಸಾಕ್ಷಿ ಚೆನ್ನಾಗಿದೆ ಎಂಬುದಾಗಿ ಮಹಿಮೆ ಪಟ್ಟುಕೊಳ್ಳಬಹುದು.
They have a good word to give as well.
ಒಳ್ಳೆ ಸುವಾರ್ತೆಯನ್ನ ಸಾರುವಂತ ಉದ್ದೇಶ ಕೂಡ ಹೊಂದಿರಬಹುದು.
But after many years they don't allow other people to come up and take responsibility.
ಆದರೆ ಅನೇಕ ವರ್ಷಗಳ ನಂತರ ಇತರರು ಬಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ನೀವು ಅನುಮತಿಸದೇ ಇರಬಹುದು.
I want to ask you.
ನಾನು ನಿಮಗೆ ಕೇಳಲು ಇಷ್ಟಪಡುತ್ತೇನೆ.
How do you feel if your son is 20 years old and still behaves like a 5 year old?
ನಿಮಗೆ ಹೇಗೆ ಅನ್ಸುತ್ತೆ ನಿಮ್ಮ ಮಗನು 20 ವಯಸ್ಸಿನಲ್ಲಿರುವಾಗ 5 ವರ್ಷದ ಮಗುವಿನಂತೆ ವರ್ತಿಸುವುದನ್ನು ನೋಡುವಾಗ?
None of you would ever allow that for your son.
ಆ ರೀತಿ ನಿಮ್ಮ ಮಗು ಇರುವಂತೆ ನೀವು ಅನುಮತಿಸುವುದಿಲ್ಲ ಮತ್ತು ಇಷ್ಟಪಡುವುದಿಲ್ಲ ಕೂಡ.
From the time of childhood we want our children to grow up to become mature.
ಚಿಕ್ಕಂದಿನಿಂದಲೇ ನಿಮ್ಮ ಮಕ್ಕಳು ಒಂದು ಪ್ರಭುತ್ವಕ್ಕೆ ಬೆಳೆಯಬೇಕು ಅಂತ ಇಷ್ಟಪಡುತ್ತೀರಿ.
Happy when they begin to take responsibility.
ಅವರು ಕೆಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಾಗ ನೀವು ಸಂತೋಷ ಪಡುತ್ತೀರಿ.
And we are happy to let them take the scooter and drive it on their own.
Scooter anna rasteyalli avaru tegedukondu hoguvudanna noduvaga naavu santosha padtave.
We are happy when they take response, get a job.
Avaru kelasada javabdairanna tegedukondaga santosha padtave.
Only 25 years old and they got a job and they're helping in the home.
Avaru 25ne vayasinalli kelasavanna tegedukondu maneya javabdariyanna nirvahisuvudanna noduvaga santosha padtave.
We have the same burden that there should be younger brothers come up like that in our church.
ಯವನಸ್ಥ ಸಹೋದರರು ಕೂಡ ನಮ್ಮ ಸಭೆಗಳಲ್ಲಿ ಆ ರೀತಿ ಆಗಬೇಕು ಎಂಬುವಂತ ಭಾರ ಹೊಂದಿದ್ದೀರಾ ನೀವು?
Are we doing something to make sure that happens?
ಅದಕ್ಕಾಗಿ ನಾವು ಏನಾದರೂ ಮಾಡ್ತಾ ಇದ್ದೀವಾ ಎಂಬಂತ ನಿಶ್ಚಯವನ್ನ ನೀವು ಹೊಂದಿದ್ದೀರಾ?
God's work is not going to be always dependent on you, my brother.
ದೇವರ ಕಾರ್ಯವು ಯಾವಾಗಲೂ ನಿಮ್ಮ ಮೇಲೆ ಅವಲಂಬಿತ ಮಾತ್ರ ಆಗಿಲ್ಲ ಪ್ರಿಯ ಸಹೋದರರೇ.
Or on me.
ಅಥವಾ ನನ್ನ ಮೇಲೂ ಕೂಡ.
We are here on earth for a very short time.
ನಾವು ಅಲ್ಪಾವಧಿಗೆ ಮಾತ್ರ ಇಹಲೋಕದಲ್ಲಿದ್ದೇವೆ.
And if you have not trained other people to take over the work from you, I have to say to you in Jesus' name, you are a total failure.
ನಿಮ್ಮಿಂದ ಮತ್ತೊಬ್ಬರು ಕೆಲಸವನ್ನ ತೆಗೆದುಕೊಂಡು ಅವರು ನಿರ್ವಹಿಸುವಂತೆ ನೀವು ಅವರಿಗೆ ತರಬೇತುಗೊಳಿಸುತ್ತಿಲ್ಲ ಅಂದ್ರೆ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳ್ತೇನೆ, ನೀವು ಸಂಪೂರ್ಣವಾಗಿ ವೈಫಲ್ಯಗೊಂಡಿದ್ದೀರಿ.
Whatever you may have accomplished.
ನೀವು ಏನನ್ನೇ ಇದುವರೆಗೂ ಸಾಧಿಸಿದ್ರೂ ಕೂಡ.
And I don't mean that you have appointed another elder or another two elders.
ಅದರ ಅರ್ಥ ನೀವು ಮತ್ತೊಬ್ಬ ಸಭಾ ಹಿರಿಯರನ್ನ ಅಥವಾ ಇಬ್ಬರು ಸಭಾ ಹಿರಿಯರನ್ನ ನೇಮಿಸುವುದು ಅಲ್ಲ.
There's a word in English called window dressing.
ಆಂಗ್ಲದಲ್ಲಿ ಒಂದು ಪದ ಇದೆ ವಿಂಡೋ ಡ್ರೆಸ್ಸಿಂಗ್ ಅಂತ, ಅಂದರೆ ಕಿಟಕಿ ಅಲಂಕಾರ ಎಂಬುದಾಗಿ.
That means in a shop window they display so many things which looks great but they don't have those things inside.
ಅಂಗಡಿಯ ಕಿಡಕಿಗಳಲ್ಲಿ ಬಹಳಷ್ಟು ವಸ್ತುಗಳು ಕಾಣುವಂತೆ ತೋರಿಸಲ್ಪಡುತ್ತಾರೆ, ನೋಡ್ಲಿಕ್ಕೆ ಚಂದ ಅಂತ ಅನ್ಸುತ್ತೆ, ಒಳಗಡೆ ಹೋದ್ರೆ ಅವ್ಯಾವು ಕಾಣ ಸಿಗುವುದಿಲ್ಲ.
That's called window dressing. That means giving an appearance to people.
ಅದರ ಅರ್ಥವೇ ಕಿಡಕಿ ಅಲಂಕಾರ ಎಂಬುದಾಗಿ, ಅಂದರೆ ಹೊರತೋರಿಕೆ ಮಾತ್ರ.
And we can also give an impression.
ನಾವು ಕೂಡ ಆ ರೀತಿಯ ತೋರಿಕೆಯನ್ನ ತೋರಿಸಬಹುದು.
I have appointed not just one other elder but three other elders.
ನಾನು ಒಬ್ಬ ಸಭಾ ಹಿರಿಯರನ್ನ ನೇಮಿಸುವುದಲ್ಲ, ಮೂರು ಸಭಾ ಹಿರಿಯರನ್ನ ನೇಮಿಸುತ್ತೇನೆ ಎಂಬುದಾಗಿ.
But are they in the place where they can take over from you?
ಅವರು ನಿಮ್ಮಿಂದ ಸ್ಥಾನವನ್ನ ತೆಗೆದುಕೊಳ್ಳುವಂತ ಸ್ಥಾನದಲ್ಲಿದ್ದಾರಾ?
Or you make sure that you will always be the king.
ಅಥವಾ ನೀವು ಯಾವಾಗಲೂ ರಾಜನ ರೀತಿಯಲ್ಲಿ ಇರಬೇಕು ಎಂಬುದಾಗಿ ನಿಶ್ಚಯಪಡಿಸಿಕೊಂಡಿದ್ದೀರಾ?
You see great things for yourself like Jeremiah told Baruch.
ಯೆರೆಮೀಯನು ಬಾರೂಕನಿಗೆ ಹೇಳಿದ ರೀತಿಯಲ್ಲಿ ಮಹಾಪದವಿಯನ್ನು ಅಂದರೆ ದೊಡ್ಡವುಗಳನ್ನ ನಿರೀಕ್ಷಿಸುತ್ತಿದ್ದೀರಾ? ದಯವಿಟ್ಟು ನಿರೀಕ್ಷಿಸಬೇಡಿ.
Jeremiah came, was called by the Lord when he was a very young man.
ಯೆರೆಮೀಯನು ಯೌವನಸ್ಥನಾಗಿದ್ದಾಗ ದೇವರಿಂದ ಕರೆಯಲ್ಪಟ್ಟನು.
And when the Lord called him, we read in Jeremiah chapter 1.
ಕರ್ತನು ಯೆರೆಮೀಯನನ್ನು ಕರೆದಾಗ ಯೆರೆಮೀಯ ಒಂದನೇ ಅಧ್ಯಾಯದಲ್ಲಿ ಓದ್ಕೊಳ್ಳ್ರಿ.
He says in verse 6, Lord, I don't know how to speak. I am a youth.
ಯೆರೆಮೀಯನು ಆರನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂಬುದಾಗಿ.
But the Lord had told him in verse 5, I have appointed you to be a prophet.
ಐದನೇ ವಚನದಲ್ಲಿ ಕರ್ತರು ಈ ರೀತಿಯಾಗಿ ಹೇಳುತ್ತಾರೆ, ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ.
And you know that can be very something that makes us puffed up to say God called me to be a prophet.
ಅದು ಯಾವ ತರ ಅಪ್ಪ ಅಂದ್ರೆ ನಮ್ಮನ್ನ ನಾವು ಹೆಚ್ಚಳಪಡಿಸುವಂತೆ ಅಥವಾ ಹೆಮ್ಮೆ ಪಟ್ಟುಕೊಳ್ಳುವಂತೆ ಮಾಡುವಂತದ್ದು, ಓ ಕರ್ತರು ನನ್ನನ್ನು ನೇಮಿಸಿದ್ದಾರೆ ಎಂಬುದಾಗಿ.
Jeremiah battled that and that's why he was faithful for 40 years as a prophet.
ಯೆರೆಮೀಯನು ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಕ್ಕಾಗಿ 40 ವರ್ಷಗಳ ಕಾಲ ನಂಬಿಗಸ್ತನಾಗಿ ಪ್ರವಾದಿಯಾಗಿ ಉಳಿದುಕೊಂಡನು.
Can you imagine being the main sole prophet in a country for 40 years?
ನೀವು ಇದನ್ನ ಕಲ್ಪಿಸಿಕೊಳ್ಳುತ್ತೀರಾ? ಒಂದು ದೇಶದಲ್ಲಿ ಹೆಚ್ಚು ವರ್ಷಗಳ ಕಾಲ ಬಹುಮುಖ್ಯ ಪ್ರವಾದಿಯಾಗಿ ಉಳಿದುಕೊಳ್ಳುವಂತದ್ದನ್ನು.
Supposing you were the only prophet in India for the last 40 years.
ಒಂದು ವೇಳೆ ಕಳೆದ 40 ವರ್ಷದಿಂದ ಭಾರತ ದೇಶದಲ್ಲಿ ನೀವು ಪ್ರವಾದಿಯಾಗಿ ಉಳಿಕೊಂಡಿದ್ದೀರಿ ಅಂದ್ರೆ,
no one else anywhere near you in terms of anointing.
ಯಾರು ಇರುವುದಿಲ್ಲ ಅಭಿಷೇಕದ ವಿಷಯಕ್ಕೆ ಬಂದಾಗ, ನಿಮ್ಮ ಹತ್ತಿರಕ್ಕೂ ಕೂಡ ಯಾರು ಇರುವುದಿಲ್ಲ.
You want to know what Jeremiah was facing in terms of spiritual pride? Think of that.
ನಿಮಗೆ ಗೊತ್ತಾ ಯೆರೆಮೀಯನು ಆತ್ಮಿಕ ಗರ್ವದ ವಿಷಯವಾಗಿ ಹೆಚ್ಚು ಎದುರಿಸಿದನು ಎಂಬುದಾಗಿ, ಅದರ ವಿಷಯವಾಗಿ ಯೋಚಿಸ್ರಿ.
Even though he was not in the new covenant and he had not seen the humility of Jesus,
ಯೆರೆಮೀಯನು ಹೊಸ ಒಡಂಬಡಿಕೆಯಲ್ಲಿ ಇರಲಿಲ್ಲ, ಆತನು ಯೇಸುವಿನಲ್ಲಿದ್ದಂತ ದೀನತೆಯನ್ನು ನೋಡಿರಲಿಲ್ಲ.
That's why he endured till the end.
ಅದಕ್ಕಾಗಿ ಆತನು ಕೊನೆಯವರೆಗೂ ತಾಳಿಕೊಂಡನು.
And one way God protected him was by making his name a reproach among others.
Vande margadalli devaru aatananna samrakshisidaru adu hegappa andre janagala madhyadalli aatana hesaranna nindanege olapadisidaru.
CFC started, we faced a lot of reproach.
CFC sabeyanna naavu prarambhisidaga aneka nindanegalanna edurisidevu.
We were called false prophets and all types of bad names.
Naavu sullu pravadigalu endu kariyalpattevu hige halavaru ketta hesarugalinda kariyalpattevu.
We were safe those days.
ಆ ದಿನಗಳಲ್ಲಿ ನಾವು ರಕ್ಷಿಸಲ್ಪಟ್ಟೆವು.
Nobody wanted to join us.
ಯಾರು ಕೂಡ ನಮ್ಮನ್ನು ಸೇರಲು ಇಷ್ಟಪಡಲಿಲ್ಲ. ಜನರು ಹೇಳ್ತಾ ಇದ್ರು ಇದು ದುರ್ಬೋಧನೆಯಿಂದ ಕೂಡಿದಂತ ಗುಂಪು, ಯಾರು ಸೇರ್ತಾರೆ ಈ ಗುಂಪನ್ನ. ಆದರೆ ಇವತ್ತು ಆ ರೀತಿಯಾಗಿ ನಾವಿಲ್ಲ. ಲೋಕದ ಸುತ್ತ ನಮ್ಮನ್ನು ಅತಿ ಹೆಚ್ಚಾಗಿ ಗೌರವದಿಂದ ನೋಡ್ತಾರೆ. ಯಾಕಂದ್ರೆ ಅವರು ಕೇಳಿದಂತ ವಿಷಯಗಳಿಂದ ಅವರು ಆಶೀರ್ವದಿಸಲ್ಪಟ್ಟಿದ್ದಕ್ಕಾಗಿ. ಇದು ಒಂದು ದೊಡ್ಡ ಗೌರವ, ನಾನು ಸಿಎಫ್ಸಿ ಒಟ್ಟಿಗೆ ಸಹಕಾರ ಹೊಂದಿದ್ದೇನೆ ಎಂಬುವಂತದ್ದು.
Dear brothers, be careful.
ಪ್ರಿಯ ಸಹೋದರರೇ, ಬಹು ಎಚ್ಚರಿಕೆಯಿಂದ ಇರ್ರಿ.
Always say these words to yourself.
ಯಾವಾಗಲೂ ಈ ಮಾತನ್ನ ನಿಮಗೆ ನೀವೇ ಹೇಳಿಕೊಳ್ಳಿರಿ.
Are you seeking great things for yourself?
ನಿಮಗಾಗಿ ದೊಡ್ಡ ಸಂಗತಿಗಳನ್ನ ನಿರೀಕ್ಷೆ ಮಾಡ್ತಾ ಇದೀರಾ ನೀವು?
Don't seek that.
ಅದನ್ನ ದಯವಿಟ್ಟು ನಿರೀಕ್ಷೆ ಮಾಡಬೇಡ್ರಿ.
Think of these words. The other day the Lord spoke to me from Mark chapter 10.
Marka 10ne adhyayadalli kartaru ondu dina nanage maatadidanta vakyavanna naan nimage torisalu ishtapadtane.
The contrast between two people.
Ibbaru vyaktigala naduve iruvanta tadviruddhate.
Jesus asked them the same question.
Yesu onde prashneyanna ibbarigu kelidaru.
Mark 10:36.
Marka 10:37.
First of all, 35, James and John came to Jesus.
ಮೊದಲನೆಯದಾಗಿ 35ನೇ ವಚನದಲ್ಲಿ ಯಾಕೋಬ ಯೋಹಾನರು ಯೇಸುವಿನ ಬಳಿ ಬರ್ತಾರೆ.
He said, teacher, we want you to do something for us.
ಗುರುವೇ, ನಮಗಾಗಿ ನೀವು ಏನೋ ಒಂದನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾರೆ.
What do you want me to do for you?
ಯೇಸು ಕೇಳುತ್ತಾರೆ, ಏನು ನಾನು ನಿಮಗಾಗಿ ಮಾಡಬೇಕು ಅಂತ.
It's a question.
ಅದು ಒಂದು ಪ್ರಶ್ನೆ.
He may ask you that question.
ನಿಮಗೂ ಕೂಡ ಆ ಪ್ರಶ್ನೆ ಕೇಳಲ್ಪಡತ್ತೆ.
The Lord says, what do you want me to do for you?
ನಿಮಗಾಗಿ ಏನು ಮಾಡಬೇಕು ನಾನು ಅಂತ ಕರ್ತರು ಕೇಳ್ತಾರೆ.
They said, help us to sit on your right and your left.
ಅವರು ಹೇಳ್ತಾರೆ, ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡು ಅಂತ.
I don't want any position on earth.
ಈ ಲೋಕದಲ್ಲಿ ಬೇರೆ ಯಾವುದೇ ರೀತಿ ಸ್ಥಾನಮಾನ ಬೇಡ ನನಗೆ.
Don't mind being despised on the earth.
ಮತ್ತೊಬ್ಬರಿಂದ ನಿರಾಕರಿಸಲ್ಪಟ್ಟರು ಪರವಾಗಿಲ್ಲ.
When you come back in glory, make sure we are on your right.
ಆದರೆ ನೀನು ಮಹಿಮೋಪಾದಿಯಲ್ಲಿ ಬರುವಾಗ ನಿನ್ನ ಬಲಗಡೆಯಲ್ಲಿ ಮತ್ತು ಎಡಗಡೆಯಲ್ಲಿ ಕೂತುಕೊಳ್ಳಲು ಅನುಗ್ರಹ ಮಾಡುವಂತ ಕೇಳಿಕೊಳ್ಳುತ್ತಾರೆ.
Isn't that sound very spiritual that you're not seeking anything on this earth? You're not asking for money or honor on the earth, only in eternity you want it.
ಇದು ಒಂದು ದೊಡ್ಡ ಆತ್ಮಿಕತೆ ಅಂತ ತೋರಿಸಿಕೊಳ್ಳೋದಿಲ್ವಾ? ಈ ಲೋಕದಲ್ಲಿ ಹಣ ಬಯಸ್ತಾ ಇಲ್ಲ, ಗೌರವ ಬಯಸುತ್ತಾ ಇಲ್ಲ, ಸ್ಥಾನಮಾನ ಬಯಸುತ್ತಾ ಇಲ್ಲ ನೀವು.
You don't want to be rewarded on the earth, but you want to be rewarded in eternity.
ಈ ಲೋಕದಲ್ಲಿ ಸನ್ಮಾನ ನಿಮಗೆ ಬೇಕಾಗಿಲ್ಲ, ಪರಲೋಕದಲ್ಲಿ ಬೇಕಾಗಿದೆ ನಿಮಗೆ.
It sounds very spiritual.
ಇದು ನೋಡ್ಲಿಕ್ಕೆ ದೊಡ್ಡ ಆತ್ಮಿಕತೆ ಅಂತ ಅನ್ಸುತ್ತೆ. ಆದರೆ ಯೇಸು ಅವರಿಗೆ ಏನಂತ ಹೇಳಿದ್ರು ಗೊತ್ತಾ? ನೀವು ಬೇಡಿಕೊಂಡದ್ದು ಏನು ಅಂತ ನಿಮಗೆ ತಿಳಿಯದು ಎಂಬುದಾಗಿ.
ಮೂವತ್ತೆಂಟನೇ
ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾ ಸ್ನಾನವನ್ನು ಹೊಂದುವುದು ನಿಮ್ಮಿಂದಾದೀತೆ.
As long as you live on this earth, there's only one thing you need to think about.
ಇಲ್ಲಿ ಕರ್ತರು ಹೇಳುವಂತದ್ದೇನಪ್ಪಾ ಅಂತಂದ್ರೆ, ಈ ಲೋಕದಲ್ಲಿ ನೀವು ಇರುವಷ್ಟು ದಿನ ಒಂದು ಸಂಗತಿ ಬಗ್ಗೆ ಮಾತ್ರ ಯೋಚಿಸಬೇಕು
ಎಂಬುದಾಗಿ.
ಪ್ರತಿನಿತ್ಯ ಶಿಲುಬೆಯನ್ನ ಹೊತ್ತು ನಿಮ್ಮ ಸ್ವಾರ್ಥಕ್ಕೆ ಸಾಯಿರಿ ಎಂಬುದಾಗಿ.
Are you doing that every day?
ನೀವು ಪ್ರತಿನಿತ್ಯ ಅದನ್ನ ಮಾಡ್ತಾ ಇದ್ದೀರಾ?
Maybe once upon a time you were gripped by it and you really took it seriously, that word daily.
ಹಿಂದೆ ಒಂದು ದಿನ ನೀವು ಇದನ್ನ ಬಿಗಿಯಾಗಿ ಹಿಡಿದುಕೊಂಡಿದ್ರಿ, ಈ ವಾಕ್ಯವನ್ನ ಅಥವಾ ಈ ಮಾತನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ರಿ.
Take up the cross daily.
ಪ್ರತಿನಿತ್ಯ ಶಿಲುಬೆಯನ್ನ ಹೋರುವಂತದ್ದು.
Maybe you've been doing that so often that that word daily is sort of gone out of your life.
ನಿಮ್ಮ ಜೀವಿತದಲ್ಲಿ ಆಗೊಮ್ಮೆ ಈಗೊಮ್ಮೆ ಎಂಬುದಾಗಿ ಶಿಲುಬೆಯನ್ನ ಹೋರ್ತಾ ಇದ್ದೀರಿ, ಆದ್ರೆ ಪ್ರತಿನಿತ್ಯ ನೀವು ಹೋರ್ತಾ ಇಲ್ಲ.
Daily take up the cross ಇನ್ ರಿಲೇಷನ್ ಟು ಯುವರ್ ವೈಫ್.
ಪ್ರತಿನಿತ್ಯ ನಿಮ್ಮ ಹೆಂಡತಿ ಒಟ್ಟಿಗಿನ ಸಂಬಂಧದಲ್ಲಿ ನೀವು ಶಿಲುಬೇನ ಹೊರಬೇಕು.
ರಿಲೇಷನ್ ಟು ಆಲ್ ದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಯುವರ್ ಚರ್ಚ್.
ನಿಮ್ಮ ಸಭೆಯಲ್ಲಿನ ಸಹೋದರ ಸಹೋದರಿಯರ ಸಂಬಂಧದಲ್ಲಿ ನೀವು ಪ್ರತಿನಿತ್ಯ ಶಿಲುಬೆ ಹೊರಬೇಕು.
ಹೌ ಶುಡ್ ಐ ರಿಲೇಟ್ ಟು ದೆಮ್?
ಇದನ್ನು ನಾನು ಹೇಗೆ ಅನ್ವಯಿಸಿಕೊಳ್ಳಬೇಕು? ಪ್ರತಿನಿತ್ಯ ಶಿಲುಬೆಯನ್ನು ಹೊರುವಂತದ್ದು.
You know, we read in John 6, when they wanted to make Jesus a king, he ran away.
Yohana 6ne adhyayadalli Yesu Swamiyanna arasananagi maadalu prayatna maadtare janaru, aadare Yesu Swami allinda odi hogtare.
That must be our spirit all the time.
Aa atmadalli navu yavagalu irabeku.
That I have zero desire to be an elder.
Sabha hiriyanagalu nanu shunya bayakeyanna hondirabeku.
I do it because the Lord called me to do it.
ನಾನು ಸಭಾ ಹಿರಿಯ ಸ್ಥಾನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕರ್ತರು ಮಾಡಲು ಕರೆದಿದ್ದಾರೆ. ಅದಕ್ಕೆ
ಯು ಹ್ಯಾವ್ ದಟ್ ಸೆನ್ಸ್ ಇನ್ ಯುವರ್ ಲೈಫ್.
ನಿಮ್ಮ ಜೀವಿತದಲ್ಲಿ ಒಂದು ಅರಿವಿರಬೇಕು.
ಲಾರ್ಡ್ ಹಸ್ ಕಾಲ್ಡ್ ಮೀ ಟು ಡೂ ದಿಸ್ ಜಾಬ್ ಸೋ ಐ ವಿಲ್ ಡೂ ಇಟ್.
ಕರ್ತರು ಈ ಕೆಲಸವನ್ನ ಮಾಡಲು ನನ್ನನ್ನು ಕರೆದಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ.
ಅಂಡ್ ಲಾರ್ಡ್ ಇಟ್ ಮೇಕ್ಸ್ ಅಬ್ಸಲ್ಯೂಟ್ಲಿ ನೋ ಡಿಫರೆನ್ಸ್ ಟು ಮೀ ವೆದರ್ ಯು ಅಪಾಯಿಂಟೆಡ್ ಮೀ ಟು ಬಿ ದ ಸ್ವೀಪರ್ ಆಫ್ ದ ಫ್ಲೋರ್ ಆರ್ ದ ಕ್ಲೀನರ್ ಆಫ್ ದ ಟಾಯ್ಲೆಟ್ಸ್.
ಈ ರೀತಿಯಾಗಿ ಹೇಳಬೇಕು, ಕರ್ತರೆ ನೀವು ನನ್ನನ್ನು ಸಭೆಯಲ್ಲಿ ಹಿರಿಯನನ್ನಾಗಿಯೂ ಅಥವಾ ನೆಲ ಒರೆಸುವವನನ್ನಾಗಿಯೂ ಅಥವಾ ಶೌಚಾಲಯ ಸ್ವಚ್ಛಪಡಿಸುವವನನ್ನಾಗಿ ನೇಮಿಸಿದ್ರು ಎಲ್ಲವೂ ನನಗೆ ಒಂದೇ ವ್ಯತ್ಯಾಸ ಇಲ್ಲ ಅಂತ, ಎಲ್ಲವೂ ನನಗೆ ಒಂದೇ ಸಮನಾಗಿ ಕಾಣುತ್ತದೆ ಎಂಬುದಾಗಿ ಹೇಳಬೇಕು. ಅದನ್ನೇ ಕರ್ತರು ಯಾಕೋಬ ಯೋಹಾನರಿಗೆ ಹೇಳಿದ್ದು.
ದಿಸ್ ಕ್ವೆಶ್ಚನ್ ವಾಸ್ ವಾಟ್ ಡೂ ಯು ವಾಂಟ್ ಮೀ ಟು ಡೂ ಫಾರ್ ಯು.
ನಿಮಗಾಗಿ ನಾನು ಏನು ಮಾಡಬೇಕು ಎಂಬಂತ ಪ್ರಶ್ನೆ ಇಲ್ಲಿದೆ.
ನೌ ಲಿಟಲ್ ಲೇಟರ್ ಆನ್ ಇನ್ ದ ಸೇಮ್ ಚಾಪ್ಟರ್,
ಅದೇ ಅಧ್ಯಾಯದಲ್ಲಿ ಸ್ವಲ್ಪ ಸಮಯದ ನಂತರ,
ಜೀಸಸ್ ಸಾ ಎ ಬ್ಲೈಂಡ್ ಬೆಗರ್ ವರ್ಸ್ 46 ನೇಮ್ ಬಾರ್ತಿಮಾಯ.
46ನೇ ವಚನದಲ್ಲಿ ಯೇಸು ಒಬ್ಬ ಬಡ ಭಿಕ್ಷುಕನನ್ನ ನೋಡಿದರು. ಬಾರ್ತಿಮಾಯ ಎಂಬುದು ಆತನ ಹೆಸರು.
ಟು ಬಿ ಎ ಬೆಗರ್ ಇಟ್ಸೆಲ್ಫ್ ಇಸ್ ಟು ಬಿ ಆಲ್ಮೋಸ್ಟ್ ದ ಲೋಯೆಸ್ಟ್ ಲೆವೆಲ್ ಆಫ್ ಸೊಸೈಟಿ.
ಭಿಕ್ಷುಕ ಎನ್ನುವಂತದ್ದೇ ಸಮಾಜದಲ್ಲಿ ಬಹಳ ಕೀಳಾಗಿ ನೋಡುವಂತ ಸ್ಥಾನವಾಗಿದೆ.
ಆನ್ ಟಾಪ್ ಆಫ್ ದಟ್ ಟು ಬಿ ಬ್ಲೈಂಡ್,
ಅದಕ್ಕಿಂತ ಹೆಚ್ಚಾಗಿ ಆ ಭಿಕ್ಷುಕನು ಕುರುಡನಾಗಿದ್ದನು.
ಹಿ ಆಸ್ಕ್ಸ್ ಹಿಮ್ ದಿ ಸೇಮ್ ಕ್ವೆಶ್ಚನ್ ದಟ್ ಹಿ ಆಸ್ಕ್ಡ್ ಜೇಮ್ಸ್ ಅಂಡ್ ಜಾನ್.
ಯಾಕೋಬ ಯೋಹಾನರಿಗೆ ಕೇಳಿದಂತ ಪ್ರಶ್ನೆಯನ್ನು ಯೇಸು ಆತನಿಗೂ ಕೇಳಿದರು.
ವರ್ಸ್ 51
ವಚನ,
ವಾಟ್ ಡು ಯು ವಾಂಟ್ ಮೀ ಟು ಡೂ ಫಾರ್ ಯು,
ನಾನು ನಿನಗೆ ಏನು ಮಾಡಬೇಕು ಅಂತ ನೀನು ಕೋರಿಕೊಳ್ಳುತ್ತಿ.
He says, Lord, just help me to have my sight.
ನನಗೆ ಕಣ್ಣು ಬರುವಂತೆ ಮಾಡಬೇಕು ಎಂದು ಆ ಕುರುಡನು ಕೇಳಿಕೊಳ್ಳುತ್ತಾನೆ.
The way that came to me when I read it was,
ಈ ವಚನವನ್ನ ನಾನು ಓದುವಾಗ ನನಗೆ ಏನನ್ನಿಸ್ತಪ್ಪ ಅಂದ್ರೆ,
Lord asking me, what do you want me to do for you?
ಕರ್ತರು ನನಗೆ ಕೇಳುವಾಗ ನಾನು ನಿನಗೆ ಏನು ಮಾಡಬೇಕು ಎಂಬುದಾಗಿ.
Lord, I don't want to be a respected elder.
ಕರ್ತರೆ ನಾನು ಗೌರವಾನ್ವಿತ ಹಿರಿಯನಾಗಿ ಗುರುತಿಸಿಕೊಳ್ಳುವುದು ನನಗೆ ಇಷ್ಟ ಇಲ್ಲ.
Some type of prophet,
ಅಥವಾ ಒಳ್ಳೆ ಪ್ರವಾದಿ ಅಂತ ಅನ್ನಿಸಿಕೊಳ್ಳೋದು ನಂಗೆ ಇಷ್ಟ ಇಲ್ಲ.
Or a preacher,
ಅಥವಾ ಒಳ್ಳೆ ಬೋಧಕ ಅಂತ ಕರೆಸಿಕೊಳ್ಳೋದು ಇಷ್ಟ ಇಲ್ಲ ನಂಗೆ.
My eyes to be opened that I can see you more clearly every day.
ನನ್ನ ಕಣ್ಣು ತೆರೆಯಲ್ಪಡಬೇಕು, ಪ್ರತಿನಿತ್ಯ ನಿಮ್ಮನ್ನು ಸ್ಪಷ್ಟವಾಗಿ ನೋಡುವಂತೆ ನನಗೆ ಆಗಬೇಕು ಎಂಬುದಾಗಿ ಹೇಳಿದೆ.
If I am not seeing more of Jesus every day in my life,
ನಾನು ನನ್ನ ಜೀವಿತದಲ್ಲಿ ಯೇಸುವನ್ನ ಪ್ರತಿನಿತ್ಯ ಹೆಚ್ಚಾಗಿ ನೋಡ್ತಾ ಇಲ್ಲ ಅಂತಂದ್ರೆ,
ಫಾರ್ ಮೈ ಸೆಲ್ಫ್ ಐ ವುಡ್ ಸೇ ಟು ಮೈ ಸೆಲ್ಫ್ ಐ ಆಮ್ ಎ ಬ್ಯಾಕ್ಸ್ಲೈಡರ್,
ನನಗೆ ನಾನೇ ಹೇಳಿಕೊಳ್ಳುತ್ತೇನೆ ನಾನು ಒಬ್ಬ ಹಿಂಜಾರಿ ಬಿದ್ದಂತವನು ಎಂಬುದಾಗಿ.
ಹೌಎವರ್ ಮೆನಿ ವಂಡರ್ಫುಲ್ ಸರ್ಮನ್ಸ್ ಐ ಮೇ ಪ್ರೀಚ್,
ಎಂತಹ ಅದ್ಭುತ ಪ್ರಸಂಗಗಳನ್ನು ನಾನು ಮಾಡಿದ್ದರೂ ಕೂಡ,
ಹೌಎವರ್ ಮಚ್ ಅದರ್ ಪೀಪಲ್ ಮೇ ಥಿಂಕ್ ಅಬೌಟ್ ಮೀ,
ನನ್ನ ಬಗ್ಗೆ ಅನೇಕರು ಎಷ್ಟೇ ಹೆಚ್ಚಿನದಾಗಿ ಯೋಚಿಸಿದ್ರೂ ಕೂಡ.
My dear brothers, imagine Jesus standing in front of you and asking you, what do you want me to do for you?
Nanna priya sahodarare, ee reetiyagi kalpisikolliri, Yesu nimma edurige bandu nanu nimage yenu madabeku endu kelikolluvaga,
you want a position of respect?
Neevu gauravanvita sthanamanavanna kelikolluttira?
Why did James and John want to sit on his left and right hand in glory?
ಯಾಕೆ ಯಾಕೋಬ ಮತ್ತು ಯೋಹಾನರು ಎಡಗಡೆ ಮತ್ತು ಬಲಗಡೆಯಲ್ಲಿ ಕೂತುಕೊಳ್ಳಲು ಇಷ್ಟಪಟ್ಟರು?
They knew clearly that the earth is only a short time. We are here 70-80 years, that's all.
ನೀವು ಇದನ್ನು ಸ್ಪಷ್ಟಪಡಿಸಿಕೊಳ್ಳ್ರಿ, ಇಹಲೋಕದಲ್ಲಿ ನಿಮ್ಮ ಆಯಸ್ಸು 70-80 ವರ್ಷ ಮಾತ್ರ ಆಗಿರಬಹುದು.
Even if you have a high position on earth as an elder or something, it's only 70-80 years.
ನಿಮಗೆ ಉನ್ನತ ಮಟ್ಟದ ಸ್ಥಾನಮಾನ ಅಂದರೆ ಸಭಾ ಹಿರಿಯ ಅನ್ನುವಂತ ಸ್ಥಾನ ಇಹಲೋಕದಲ್ಲಿ ಸಿಕ್ಕಿದ್ರೂ ಕೂಡ ಅದು ಹೆಚ್ಚಂದ್ರೆ 70-80 ವರ್ಷ ಮಾತ್ರ.
If I'm having a position of honor, wow.
ನಿತ್ಯತ್ವದಲ್ಲಿ ನನಗೆ ಪ್ರತಿನಿತ್ಯ ಸನ್ಮಾನ ಅಥವಾ ಗೌರವ ಅನ್ನುವಂಥದ್ದು ಸಿಗೋದಾದ್ರೆ ಅದ್ಭುತ ಅಲ್ವಾ?
They were very clever. They wanted a long-term position of honor.
ಅವರಿಬ್ಬರು ಬಹು ಅವಧಿಗೆ ಮುಂದಾಲೋಚನೆ ಮಾಡಿದರು. ಬುದ್ಧಿವಂತರಲ್ವಾ ಅವರಿಬ್ರು?
ಪೂರ್ ಡಿಸ್ಪೈಸ್ಡ್ ಬೆಗರ್ ಡಿಡ್ನ್ಟ್ ಹ್ಯಾವ್ ಸಚ್ ಹೈ ಥಾಟ್ಸ್.
ತಿರಸ್ಕರಿಸಲ್ಪಟ್ಟಂತ ಆ ಬಡ ಭಿಕ್ಷುಕನಿಗೆ ಈ ರೀತಿಯ ಒಂದು ಆಲೋಚನೆ ಆಗಲಿ ಅಥವಾ ಬಯಕೆ ಆಗಲಿ ಇರಲಿಲ್ಲ.
ಐ ಸೀನ್ ವಿ ಕ್ಯಾನ್ ಲರ್ನ್ ಅ ಲಾಟ್ ಫ್ರಮ್ ದ ವೆರಿ ಪೂರ್ ಪೀಪಲ್ ಆನ್ ಅರ್ತ್.
ನಾವು ಇಹಲೋಕದಲ್ಲಿ ಬಡ ಜನರಿಂದ ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಬಹುದಾಗಿದೆ.
ದೇರ್ ಆರ್ ಟೂ ಪೀಪಲ್ ಐ ಹ್ಯಾವ್ ಮೆಡಿಟೇಟೆಡ್ ಆನ್.
ನಾನು ಇಬ್ಬರು ವ್ಯಕ್ತಿಗಳ ಕುರಿತು ಯಾವಾಗಲೂ ಧ್ಯಾನ ಮಾಡುತ್ತೇನೆ.
ಒನ್ ಇಸ್ ಬೇಬೀಸ್ ಅಂಡ್ ದಿ ಅದರ್ ಇಸ್ ಸರ್ವೆಂಟ್ಸ್.
ಒಂದು ಬಾಲಕರು, ಮತ್ತೊಂದು ದಾಸರು ಅಥವಾ ಗುಲಾಮರು ಎಂಬುದಾಗಿ ಹೇಳಬಹುದು.
ಬಿಕಾಸ್ ಜೀಸಸ್ ಸೆಡ್ ದಟ್ ಎ ಸ್ಮಾಲ್ ಬೇಬಿ ಇಸ್ ಗೋನ್ ಟು ಬಿ ದಿ ಗ್ರೇಟೆಸ್ಟ್ ಇನ್ ಗಾಡ್ಸ್.
ಯಾಕಂದ್ರೆ ಯೇಸು ಸ್ವಾಮಿ ಹೇಳುತ್ತಾರೆ ಬಾಲಕರು ಅಥವಾ ಚಿಕ್ಕ ಮಕ್ಕಳು ಪರಲೋಕ ರಾಜ್ಯದಲ್ಲಿ ದೊಡ್ಡವರು ಅಥವಾ ಹೆಚ್ಚಿನವರು ಎಂಬುದಾಗಿ. ಕೂಸುಗಳು ಯಾವಾಗಲೂ ತೊಟ್ಟಲಿನಲ್ಲಿ ಮಲಗಿರುವಂತದ್ದನ್ನ ನಾನು ಯಾವಾಗಲೂ ಧ್ಯಾನ ಮಾಡ್ತೇನೆ.
You know, James and John wanted to be great in God's kingdom.
Yakoba Yohanaru devara rajyadalli doddavaru enisikollabeku anta bayisidru.
The Lord said, yeah, I'll show you how. Be like this baby.
Kartaru helidru adu sadhyavide. Adare neevu ee reeti balakare reeti irbeku anta helidru.
I thought of that. What is going on in the mind of that baby right now?
Ee balakara manasinalli ee kshana yenu hogta ide?
Absolutely no thoughts of being great on this earth or being great in eternity.
ಇಹಲೋಕದಲ್ಲಾಗಲಿ ಅಥವಾ ನಿತ್ಯತ್ವದಲ್ಲಾಗಲಿ ಯಾವುದೇ ರೀತಿ ಹೆಚ್ಚಿನದು ಅಥವಾ ದೊಡ್ಡದು ಸ್ಥಾನ ನಿರೀಕ್ಷೆ ಮಾಡ್ತಾ ಇಲ್ಲ.
He's just so happy. I don't even know what goes on in a baby's mind.
ಆ ಮಗು ತುಂಬಾ ಸಂತೋಷವಾಗಿರುತ್ತೆ. ಆ ಮಗುವಿನ ಮನಸ್ಸಿನಲ್ಲಿ ಈ ರೀತಿಯ ದೊಡ್ಡ ಆಲೋಚನೆಗಳು ಹೋಗ್ತಾ ಇರೋದಿಲ್ಲ.
I can imagine.
ನಾನು ಕಲ್ಪಿಸಿಕೊಳ್ಳುತ್ತೇನೆ.
It's so happy to see the face of its mother.
ತನ್ನ ತಾಯಿಯ ಮುಖವನ್ನು ನೋಡೋದರಲ್ಲಿ ಮಗು ಸಂತೋಷ ಪಡತ್ತೆ. ಒಂದು ಮುಖವನ್ನ ಯಾವಾಗಲೂ ಮಗು ನೋಡಲು ಇಷ್ಟಪಡುವುದು. ಅದು ಒಳ್ಳೆ ತಾಯಿ, ಆ ತಾಯಿಯ ಮುಖವನ್ನ ಆ ಮಗು ನೋಡಲು ಯಾವಾಗಲೂ ಇಷ್ಟಪಡುತ್ತದೆ. ಯೆಶಾಯ 49 ಅಧ್ಯಾಯ 15 ವಚನದಲ್ಲಿ ದೇವರು ನಮಗೆ ತಾಯಿಯಾಗಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ತಂದೆ ಮಾತ್ರ ಅಲ್ಲ, ಆತನು ನಮಗೆ ತಾಯಿಯಾಗಿದ್ದಾನೆ. ತಾಯಿ ಚಿಕ್ಕ ಮಗುವನ್ನ ಮರೆತರೂ ಕೂಡ ಮರಿಬಹುದು. ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾರಲ್ಲಿ.
Is that enough for you, my brother?
ಅಷ್ಟು ಸಾಕಾಗೋದಿಲ್ವ ಪ್ರಿಯ ಸಹೋದರರೇ ನಿಮಗೆ?
That God says, you're like my little baby. I'll never forget.
ದೇವರು ಹೇಳುತ್ತಾರೆ ನೀನು ನನಗೆ ಚಿಕ್ಕ ಮಗುವಿನಂತೆ, ನಾನು ನಿನ್ನನ್ನು ಮರೆತು ಹೋಗುವುದಿಲ್ಲ ಎಂಬುದಾಗಿ.
When I look up into his face,
ನಾನು ಆ ತಾಯಿಯ ಮುಖವನ್ನ ಅಂದರೆ ದೇವರ ಮುಖವನ್ನು ನೋಡುವಾಗ,
and the Lord says, what do you want me to do for you?
ಕರ್ತರು ಆಗ ನಮಗೆ ಕೇಳುತ್ತಾರೆ ನಾನು ನಿನಗೆ ಏನು ಮಾಡಬೇಕು ಅಂತ.
Lord, I want to see your face more clearly.
ನಾನು ನಿನ್ನ ಮುಖವನ್ನ ಇನ್ನೂ ಸ್ಪಷ್ಟವಾಗಿ ನೋಡಲು ಇಷ್ಟಪಡ್ತೇನೆ ಎಂಬುದಾಗಿ ಹೇಳಬೇಕು.
And in practical terms for us that means I want to see more clearly how you walked on this earth.
ಪ್ರಾಯೋಗಿಕವಾಗಿ ಹೇಳೋದಾದ್ರೆ ಯೇಸುವೆ ನಾನು ಇನ್ನೂ ಸ್ಪಷ್ಟವಾಗಿ ನೋಡಬೇಕು, ಇಹಲೋಕದಲ್ಲಿ ನೀವು ಯಾವ ರೀತಿ ಜೀವಿಸಿದ್ರಿ ಎಂಬುದಾಗಿ.
How did you do the work of your father?
ನಿಮ್ಮ ತಂದೆಯ ಕಾರ್ಯವನ್ನ ನೀವು ಯಾವ ರೀತಿ ಮಾಡಿದ್ರಿ ಎಂಬುದಾಗಿ ನೋಡಬೇಕು.
I want to see that more clearly.
ನಾನು ಇನ್ನೂ ಸ್ಪಷ್ಟವಾಗಿ ಅದನ್ನ ನೋಡುವವನಾಗಿರಬೇಕು.
He wasn't always thinking of how to make more money.
ಹೆಚ್ಚು ಹಣವನ್ನ ಹೇಗೆ ಮಾಡೋದು ಎಂಬುದಾಗಿ ಯಾವಾಗಲೂ ನೀವು ಯೋಚಿಸ್ಕೊಂತ ಕೂಡಬಾರದು.
You know, Jesus had to be tempted in all points as we are.
ಯೇಸು ನಮ್ಮ ಹಾಗೆ ಎಲ್ಲಾ ವಿಷಯಗಳಲ್ಲಿ ಶೋಧನೆಗೆ ಒಳಗಾದರು.
Otherwise he cannot be our forerunner.
ಇಲ್ಲ ಅಂದ್ರೆ ಅವರು ನಮಗೆ ಮುಂದಾಗಿ ಹೋಗುವವರು ಆಗಿರ್ತಿರಲಿಲ್ಲ.
And if he was not tempted with the love of money,
ಯೇಸು ಹಣದ ವಿಷಯದಲ್ಲಿ ಪ್ರೀತಿಯನ್ನು ಹೊಂದಿರುವಂತದ್ದನ್ನ ಶೋಧನೆ ಎದುರಿಸಲಿಲ್ಲ ಅಂದಿದ್ರೆ, ನಮ್ಮ ಹಾಗೆ ಶೋಧನೆಯನ್ನ ಎದುರಿಸ್ತಾ ಇರಲಿಲ್ಲ ಯೇಸು ಸ್ವಾಮಿ.
ಎವ್ರಿ ಒನ್ ಆಫ್ ಅಸ್, ಲವ್ ಆಫ್ ಮನಿ ಇಸ್ ಎ ಟ್ರೆಮೆಂಡಸ್ ಟೆಂಪ್ಟೇಷನ್.
ಪ್ರತಿಯೊಬ್ಬರಿಗೂ ಹಣವನ್ನ ಪ್ರೀತಿಸುವಂತ ಶೋಧನೆ ಬಹಳ ದೊಡ್ಡದಾಗಿರುತ್ತೆ.
ಅಂಡ್ ಡೋಂಟ್ ಥಿಂಕ್ ವಿ ಹ್ಯಾವ್ ಗಾಟ್ ರಿಡ್ ಆಫ್ ಇಟ್ ಕಂಪ್ಲೀಟ್ಲಿ.
ನಾವು ಅದರಿಂದ ಸಂಪೂರ್ಣವಾಗಿ ಹೊರ ಬಂದಿದ್ದೇವೆ ಎಂಬುದಾಗಿ ಯಾವತ್ತೂ ಯೋಚನೆ ಮಾಡಬೇಡ್ರಿ.
ಐ ಫೈಂಡ್ ಈವನ್ ದೋ I gave up my job.
ನಾನು ನನ್ನ ಕೆಲಸವನ್ನು ಬಿಟ್ಟು ಬಂದಾಗಲೂ ಕೂಡ,
and I've been serving the Lord for more than 55 years.
55 ವರ್ಷದಿಂದ ನಾನು ಕರ್ತನಿಗೆ ಅಂದರೆ ದೇವರಿಗೆ ಸೇವೆ ಮಾಡ್ತಾ ಇದ್ದೇನೆ.
And I've never sought money from anybody in my life.
ಯಾರಿಂದನೂ ಕೂಡ ನನ್ನ ಜೀವಿತದಲ್ಲಿ ಹಣವನ್ನ ಹುಡುಕಿಲ್ಲ ಅಥವಾ ನಿರೀಕ್ಷೆ ಮಾಡಿಲ್ಲ.
Never expected it.
ಯಾರಿಂದನೂ ನಿರೀಕ್ಷೆ ಮಾಡಿಲ್ಲ.
But I find that this onion of the love of money, however much I feel it, there's still some little layer inside.
ನಾನು ಯಾವಾಗಲೂ ಭಾವಿಸುವುದು ಏನಪ್ಪಾ ಅಂತಂದ್ರೆ ಹಣದ ಮೇಲಿನ ಪ್ರೀತಿ ಎಂಬುವಂತದ್ದು ಈರುಳ್ಳಿ ಸಿಪ್ಪೆ ರೀತಿಯಲ್ಲಿ ಎಷ್ಟೇ ತೆಗೆದ್ರು ಅದು ಬರ್ತಾನೆ ಇರುತ್ತೆ.
Lord Jesus, I want to have the same attitude as you had.
ಯೇಸುವೆ, ನೀವು ಹೊಂದಿರುವಂತ ಮನೋಭಾವವನ್ನೇ ನಾನು ಕೂಡ ಹೊಂದಿಕೊಂಡಿರಬೇಕು.
No use being a great preacher and preaching so many sermons if I don't become more like you every day.
ದೊಡ್ಡ ಬೋಧಕನಾಗಬೇಕು, ದೊಡ್ಡ ಪ್ರಸಂಗಗಳನ್ನು ಮಾಡ್ತೀನಿ ಅನ್ನುವುದಿಲ್ಲ, ಪ್ರತಿನಿತ್ಯ ನಿನ್ನ ಹಾಗೆ ಆಗಬೇಕು ಅಂತ ಹೇಳಬೇಕು ಯೇಸುವಿಗೆ.
Oh, the Lord asks us every day, what do you want me to do for you?
ಕರ್ತರು ಪ್ರತಿನಿತ್ಯ ನಮಗೆ ಕೇಳ್ತಾರೆ, ಏನು ಮಾಡಬೇಕು ನಾನು ನಿನಗೆ ಅಂತ.
Lord, open my eyes.
ಕರ್ತರೆ, ನನ್ನ ಕಣ್ಣನ್ನು ತೆರೆಯಿರಿ.
Because when I see you more clearly,
ಯಾಕಂದ್ರೆ ನಿನ್ನನ್ನು ಸ್ಪಷ್ಟವಾಗಿ ನಾನು ನೋಡುವಾಗ,
then I will see myself more clearly.
ಆಗ ನನ್ನನ್ನು ಕೂಡ ಸ್ಪಷ್ಟವಾಗಿ ನೋಡಿಕೊಳ್ಳುವವನಾಗ್ತೇನೆ.
I cannot see myself more clearly until I see the Lord more clearly.
ನಾನು ಕರ್ತನನ್ನು ಸ್ಪಷ್ಟವಾಗಿ ನೋಡದೆ ನನ್ನನ್ನು ಕೂಡ ಸ್ಪಷ್ಟವಾಗಿ ನೋಡಿಕೊಳ್ಳಲು ಆಗುವುದಿಲ್ಲ.
Very easy to see all the faults in different people in our church.
ನಮ್ಮ ಸಭೆಯಲ್ಲಿರುವಂತ ಬೇರೆ ಜನಗಳಲ್ಲಿ ತಪ್ಪನ್ನ ನೋಡುವಂತದ್ದು ಅಥವಾ ಕಂಡುಹಿಡಿಯುವಂತದ್ದು ಬಹಳ ಸುಲಭ.
I want you, my dear brothers, always to keep in mind Isaiah chapter 5 and chapter 6.
Priya sahodarare, Yeshaya 5ne adhyaya mattu 6ne adhyayavanna nimma manasinalli yavagalu ittikondirabeku anta nanu bayisuttene.
Isaiah chapter 5.
Yeshaya 5ne adhyaya.
Isaiah was a great prophet.
Yeshayanu obba dodda pravadi.
He had to preach to people just like all of us have to preach.
Navu hege janarige bodhane martivalla atanu kuda hage bodhane martiddanu.
And he spoke straight without, he didn't care if people were offended.
ಜನರು ಬೇಸರ ಪಟ್ಟುಕೊಳ್ಳುತ್ತಾರೆ ಎಂಬುದನ್ನು ತಲೆ ಕೆಡಿಸಿಕೊಳ್ಳದೆ ಅವರಿಗೆ ನೇರವಾಗಿ ಮಾತನಾಡುವವನಾಗಿದ್ದನು ಯೆಶಾಯನು.
Isaiah 5 verse 8, he spoke rebuking all the rich people who were just keeping on buying property and trying to possess the land.
ಯೆಶಾಯ 5ನೇ ಅಧ್ಯಾಯ 8ನೇ ವಚನದಲ್ಲಿ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳುವಂತ ಮತ್ತು ಸ್ಥಳಗಳನ್ನು ಸ್ವಂತಕ್ಕೆ ಮಾಡಿಕೊಳ್ಳುತ್ತಿದ್ದಂತ ಶ್ರೀಮಂತರನ್ನ ಗದರಿಸಿದನು ಯೆಶಾಯನು.
That's a really good preacher who is willing to rebuke rich people in the church.
ಸಭೆಯಲ್ಲಿರುವಂತ ಶ್ರೀಮಂತರನ್ನ ಗದರಿಸುವಂತದ್ದು ಒಳ್ಳೆ ಬೋಧಕನೇ ಸರಿ.
I hope we are like that.
ನಾವು ಕೂಡ ಆ ರೀತಿಯಾಗಿರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಾನೆ.
And he didn't spare anybody.
ಆತನು ಯಾರನ್ನೂ ಬಿಡ್ತಿರಲಿಲ್ಲ.
He rebuked in verse 11 those who are pursuing after drink in the morning.
ಯಾರು ಬೆಳಗಿನ ಸಮಯದಲ್ಲಿ ಮದ್ಯವನ್ನ ತೆಗೆದುಕೊಳ್ಳುತ್ತಿದ್ದರಲ್ಲ ಅಂತವರನ್ನ ಗದರಿಸಿದನು 11ನೇ ವಚನದಲ್ಲಿ.
We may not have many drunkards in our churches.
ನಮ್ಮ ಸಭೆಗಳಲ್ಲಿ ಕುಡುಕರು ಅಂತ ಯಾರು ಇಲ್ಲದೆ ಇರಬಹುದು.
But you can be pretty sure there are many people in our churches who love good food.
ಆದರೆ ನಮ್ಮ ಸಭೆಗಳಲ್ಲಿ ಒಳ್ಳೆಯ ಆಹಾರವನ್ನು ಪ್ರೀತಿಸುವಂತ ಜನರು ಹೆಚ್ಚಿದ್ದಾರೆ.
The Bible speaks about making food our God.
ಆಹಾರವನ್ನ ನಮ್ಮ ದೇವರನ್ನಾಗಿ ಮಾಡಿಕೊಳ್ಳುವಂತವರಿಗೆ ಸತ್ಯವೇದ ಏನಂತ ಹೇಳುತ್ತೆ ಗೊತ್ತಾ?
You read that sometime in Philippians chapter 3 when you get time.
ನಿಮಗೆ ಸಮಯ ಸಿಕ್ಕಾಗ ಫಿಲಿಪ್ಪಿ 3ನೇ ಅಧ್ಯಾಯವನ್ನ ಓದಿಕೊಳ್ಳಿರಿ.
Those who made their stomach their God.
ತಮ್ಮ ಹೊಟ್ಟೆಯನ್ನ ದೇವರನ್ನಾಗಿ ಮಾಡಿಕೊಂಡಿರ್ತಾರಲ್ಲ ಅಂತವರಿಗೆ ಅಲ್ಲಿ ಹೇಳುತ್ತೆ.
So he is speaking against such people.
ಅಂತಹ ಜನರ ವಿರುದ್ಧವಾಗಿ ಇಲ್ಲಿ ಯೆಶಾಯನು ಮಾತನಾಡಿದನು.
I am personally convinced that there are many people who do not grow spiritually because they worship food.
ಅನೇಕರು ಆತ್ಮಿಕವಾಗಿ ಬೆಳೆಯೋದಿಲ್ಲ, ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರು ಆಹಾರವನ್ನ ಆರಾಧನೆ ಮಾಡ್ತಾರೆ ಅದಕ್ಕಾಗಿ.
And you may not be going to the hotel every now and then and buying food from there.
ನೀವು ಯಾವಾಗಲೂ ಹೋಟೆಲ್ ನಿಂದ ಊಟ ತರೋದು ಮಾಡೋದು ಮಾಡ್ತಿಲ್ಲದೆ ಇರಬಹುದು.
But if you are offended one day because your wife did not cook the food properly.
ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯು ಆಹಾರವನ್ನ ಸರಿಯಾಗಿ ಸಿದ್ಧಪಡಿಸಲಿಲ್ಲ ಅಂದ್ರೆ ನೀವು ಬೇಸರ ಪಟ್ಟಿಕೊಳ್ಳುವವರಾಗಿರ್ತೀರಿ. ಆಗ ನಿಮಗ್ ನೀವೇ ಹೇಳಿಕೊಳ್ಳಬೇಕು, ಕರ್ತರೆ ನಾನು ಆಹಾರವನ್ನ ಆರಾಧಿಸುವಂತವನು ಅಂತ. ನೀವು ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ನಿಮಗೇನು ಉಪಹಾರ ಸಿದ್ಧವಾಗಿರೋದಿಲ್ಲ. ದೈವಿಕ ಮನುಷ್ಯನ ಏನಂತ ಹೇಳ್ತಾನೆ?
Lord, you did not allow my wife to make the breakfast in time this morning.
ಕರ್ತರೆ, ಈ ಬೆಳಗಿನ ಸಮಯದಲ್ಲಿ ನನ್ನ ಹೆಂಡತಿಯು ನನಗೆ ಉಪಹಾರವನ್ನು ಸಿದ್ಧಪಡಿಸಲು ನೀನು ಅನುಮತಿಸಲಿಲ್ಲ.
Means you're telling me today I should fast.
ಅದರ ಅರ್ಥ ನೀನು ನನಗೆ ಉಪವಾಸ ಮಾಡುವಂತೆ ಹೇಳ್ತಾ ಇದೀಯಾ.
Thank you for reminding me.
ಕೃತಜ್ಞತೆಗಳು ಅದನ್ನ ನೆನಪು ಮಾಡಿಕೊಟ್ಟಿದ್ದಕ್ಕಾಗಿ ಅಂತ ಹೇಳಬೇಕು.
I want to thank you that my wife did not make the breakfast.
ನನ್ನ ಹೆಂಡತಿಯು ಸರಿಯಾದ ಸಮಯಕ್ಕೆ ಉಪಹಾರ ಸಿದ್ಧಪಡಿಸಲಿಲ್ಲ, ಅದಕ್ಕಾಗಿ ಕೃತಜ್ಞತೆಗಳು.
I will never be a worshipper of food in my life.
ನಾನು ನನ್ನ ಜೀವಿತದಲ್ಲಿ ಆಹಾರವನ್ನ ಆರಾಧಿಸುವಂತವನಾಗಿರಬಾರದು.
Please ask yourself whether you discipline yourself in that area.
ಈ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ಶಿಸ್ತು ಪಡಿಸಿಕೊಳ್ಳುತ್ತಾ ಇದ್ದೀರಾ ಎಂಬುದಾಗಿ ನಿಮಗೆ ನೀವೇ ಕೇಳಿಕೊಳ್ಳ್ರಿ.
Isaiah was a very strong preacher against sin.
ಯೆಶಾಯನು ಪಾಪದ ವಿರುದ್ಧವಾಗಿ ಮಾತನಾಡುವಂತ ಬಲಶಾಲಿಯಾದಂತ ಬೋಧಕನಾಗಿದ್ದನು.
Verse 18, he spoke against those who tell lies.
18ನೇ ವಚನದಲ್ಲಿ ಯಾರು ಸುಳ್ಳು ಹೇಳ್ತಾರಲ್ಲ ಅಂತವರ ವಿರುದ್ಧವಾಗಿ ಮಾತನಾಡಿದನು.
Verse 20, those who called evil good.
20ನೇ ವಚನದಲ್ಲಿ ಕೆಟ್ಟದ್ದನ್ನು ಒಳ್ಳೆಯದೆಂದು ಹೇಳುವಂತ ಜನರ ವಿರುದ್ಧವಾಗಿ ಮಾತನಾಡಿದನು.
And verse 21, those who thought they were very clever and proud of it.
ತಮ್ಮಲ್ಲೇ ತಾವು ಜ್ಞಾನಿಗಳೆಂದು ಎಣಿಸಿಕೊಳ್ಳುವಂತವರ ವಿರುದ್ಧವಾಗಿ 21ನೇ ವಚನದಲ್ಲಿ ಮಾತನಾಡಿದನು.
All of them, he said, woe unto you, woe unto you, woe unto you.
ಅಯ್ಯೋ ಅಯ್ಯೋ ಎಂಬುದಾಗಿ ಇಲ್ಲಿ ಹೇಳುತ್ತಾ ಹೋದನು ಯೆಶಾಯನು ಪ್ರತಿ ವಚನದಲ್ಲಿ.
Imagine if you started preaching like that in a church.
ಸಭೆಯಲ್ಲಿ ಈ ರೀತಿಯಾಗಿ ನೀವು ಬೋಧನೆ ಮಾಡಲು ಪ್ರಾರಂಭಿಸುವುದಾಗಿ ಕಲ್ಪಿಸಿಕೊಳ್ಳ್ರಿ.
He was inspired by God to say it.
ದೇವರಿಂದ ಪ್ರೇರೇಪಿಸಲ್ಪಡುತ್ತೀರಿ ಈ ರೀತಿಯಾಗಿ ಹೇಳುವಂತೆ.
He did not care for anybody's approval. He didn't want anybody's money or recognition.
ಯೆಶಾಯನು ಮತ್ತೊಬ್ಬರಿಂದ ಅಂಗೀಕಾರವನ್ನಾಗಲಿ ಹಣವನ್ನಾಗಲಿ ಅಥವಾ ಗುರುತಿಸುವಿಕೆಯನ್ನಾಗಲಿ ಇಷ್ಟಪಡಲಿಲ್ಲ ಅಥವಾ ನಿರೀಕ್ಷೆ ಮಾಡಲಿಲ್ಲ.
Stop him from doing it. Then people needed to hear it.
ಜನರು ಈ ಸಂದೇಶವನ್ನ ಕೇಳುವಂತ ಅಗತ್ಯತೆ ಇದ್ದಿದ್ರಿಂದ ದೇವರು ಯೆಶಾಯನನ್ನ ತಡೆಯಲಿಲ್ಲ.
There was one thing he needed to do in addition to all that.
ಒಂದು ಸಂಗತಿ ಯೆಶಾಯನು ಮಾಡಬೇಕಾಗಿದ್ದೇನಪ್ಪಾ ಅಂದ್ರೆ ಇದಕ್ಕೆ ಹೊಂದಿಕೊಂಡಂತೆ ಅಥವಾ ಸೇರಿಕೊಂಡಂತೆ.
Not as a substitute for that, but in addition to all that he was doing.
ದೇವರು ಇದಕ್ಕೆ ಬದಲಿ ಅಂತ ಹೇಳಲಿಲ್ಲ. ಆತನು ಏನು ಬೋಧನೆ ಮಾಡುತ್ತಿದ್ನಲ್ಲ ಅದಕ್ಕೆ ಸೇರಿಕೊಳ್ಳುವಂತೆ ಮತ್ತೊಂದನ್ನ ಹೇಳಿದರು.
That was in chapter 6.
ಅದು 6ನೇ ಅಧ್ಯಾಯದಲ್ಲಿದೆ.
Where he had to say, verse 5, woe unto me.
ಐದನೇ ವಚನದಲ್ಲಿ ಹೇಳ್ತಾನೆ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ.
So till then it was woe unto this group, this person.
ಈ ಗುಂಪಿಗೆ ಈ ವ್ಯಕ್ತಿಗೆ ಅಂತ ಇಲ್ಲಿವರೆಗೂ ಹೇಳ್ತಾ ಬಂದಿತ್ತು.
So when you are a strong prophet in your church, pointing out all the weaknesses of different people.
ನೀವು ಸಭೆಯಲ್ಲಿ ಬಲಶಾಲಿಯಾದಂತ ಪ್ರವಾದಿಯಾಗಿದ್ರೆ ಸಭೆಯಲ್ಲಿರುವಂತಹ ಜನರ ಬಲಹೀನತೆಯನ್ನ ಬೆಟ್ಟು ಮಾಡಿ ತೋರಿಸ್ತಾ ಇರುವಾಗ
purifying the church, wonderful.
ಸಭೆಯನ್ನ ಶುದ್ಧೀಕರಿಸ್ತಾ ಇದ್ರಿ ಅಂದ್ರೆ ಅದು ಒಂದು ಅದ್ಭುತವೇ ಸರಿ.
But I want to ask you a straight question.
ಆದ್ರೆ ನಿಮಗೆ ಒಂದು ನೇರ ಪ್ರಶ್ನೆಯನ್ನ ಕೇಳಲು ಇಷ್ಟಪಡ್ತೇನೆ.
In addition to all that, do you ever sit before God and say, woe?
ಯಾವತ್ತಾದರೂ ನೀವು ಇದಕ್ಕೆ ಸೇರಿಕೊಳ್ಳುವಂತೆ ಈ ರೀತಿಯಾಗಿ ಹೇಳಿದ್ದೀರಾ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ದೇವರ ಮುಂದೆ ಹೋಗಿ. ಆಗ ನೀವು ಭಾರತಿ ಮಾಯನ ಪ್ರಾರ್ಥನೆಯನ್ನ ಮಾಡಬೇಕು, ಕರ್ತನ ಬಳಿ ಹೋಗಿ ನನ್ನ ಕಣ್ಣುಗಳನ್ನ ತೆರೆಯಿರಿ ಎಂಬುದಾಗಿ. ನಾನು ಸಭೆಯಲ್ಲಿ ಹಿರಿಯನಾಗಿದ್ದರಿಂದ ನಿನ್ನ ಬಲಗಡೆಯಲ್ಲಿ ಕೂತುಕೊಂಡಿದ್ದೇನೆ ಎಂಬುದಾಗಿ ನನಗೆ ನಾನೇ ಅಂದುಕೊಳ್ಳುತ್ತಿದ್ದೇನೆ.
Please open my eyes.
ದಯವಿಟ್ಟು ನನ್ನ ಕಣ್ಣನ್ನು ತೆರೆಯಿರಿ ಎಂಬುದಾಗಿ ಹೇಳ್ರಿ.
I don't want to be like James and John.
ಯಾಕೋಬ ಯೋಹಾನರ ರೀತಿ ನಾ ಕೇಳ್ಕೋಬಾರದು.
I want to have the prayer of that beggar Bartimaeus.
ನಾನು ಬಾರ್ತಿಮಯನು ಎಂಬ ಭಿಕ್ಷುಕನ ಪ್ರಾರ್ಥನೆಯನ್ನು ಹೊಂದಿಕೊಂಡಿರಬೇಕು ಯಾವಾಗಲೂ.
Please open my eyes. And as soon as Bartimaeus opened his eyes,
ದಯವಿಟ್ಟು ನನ್ನ ಕಣ್ಣುಗಳನ್ನು ತೆರೆಯಿರಿ ಎಂಬುದಾಗಿ ಕೇಳ್ಕೊಳ್ರಿ. ಬಾರ್ತಿಮಾಯನ ಕಣ್ಣುಗಳು ತೆರೆಯಲ್ಪಟ್ಟಾಗ ಆತನು ಯಾರ ಮುಖವನ್ನು ನೋಡಿದನು? ಯೇಸುವಿನ ಮುಖವನ್ನ. ಅದನ್ನೇ ನಾನು ಮಾಡಬೇಕು.
That's what happened to Isaiah chapter 6.
ಯೆಶಾಯ 6ನೇ ಅಧ್ಯಾಯದಲ್ಲಿ ಆಗಿದ್ದು ಅದೇ.
He says, I saw the Lord.
ನಾನು ದೇವರನ್ನ ನೋಡಿದೆನು.
And he saw how it was in heaven.
ಪರಲೋಕದಲ್ಲಿ ಹೇಗಿತ್ತು ಹಾಗೆ ನೋಡಿದನು ಎಂಬುದಾಗಿ ಹೇಳ್ತಾನೆ.
That he who had imagined that he was better than all these other people he was saying woe unto.
ಯಾವ ಜನಗಳಿಗೆ ಅಯ್ಯೋ ಎಂಬುದಾಗಿ ಬೋಧನೆ ಮಾಡುತ್ತಿದ್ನಲ್ಲ ಅವರಿಗಿಂತ ಉತ್ತಮನು ಎಂಬುದಾಗಿ ಯೆಶಾಯನು ಕಲ್ಪನೆ ಮಾಡಿಕೊಂಡಿದ್ದನು.
And it is true, he was better than them.
ಆತನು ಅವರಿಗಿಂತ ಉತ್ತಮನು ಎಂಬುದಾಗಿ ಕಲ್ಪನೆ ಮಾಡಿಕೊಂಡಿದ್ದು ಸತ್ಯ.
But then the Lord showed him the angels in heaven.
ಕರ್ತರು ಆತನಿಗೆ ಪರಲೋಕದಲ್ಲಿ ದೂತರನ್ನು ತೋರಿಸಿಕೊಟ್ರು.
Who had no sin.
ಅವರಲ್ಲಿ ಪಾಪವಿರಲಿಲ್ಲ.
Never sinned in their whole life.
ತಮ್ಮ ಜೀವಿತಾವಧಿಯಲ್ಲಿ ಪಾಪನೇ ಮಾಡಿರಲಿಲ್ಲ ಅವರು.
And when they come before God,
ಅವರು ಕರ್ತರ ಮುಂದೆ ಬಂದಾಗ,
out of their 6 wings, they use 4 wings to cover their face.
ಆ ದೂತರು ತಮ್ಮ ಆರಾರು ರೆಕ್ಕೆಯುಳ್ಳವರಾಗಿ ಎರಡರಿಂದ ತಮ್ಮ ಮುಖವನ್ನು ಎರಡರಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡರು. ಎರಡನೇ ವಚನ.
Chapter 6, verse 2.
ಆರನೇ ಅಧ್ಯಾಯ ಯೆಶಾಯ ಎರಡನೇ ವಚನ.
They had 6 wings and with 4 of them they were worshipping.
ಅವರಿಗೆ 6 ರೆಕ್ಕೆಗಳಿದ್ದವು, ಅದರಲ್ಲಿ 4ರಿಂದ ಕರ್ತನನ್ನ ಅಂದರೆ ದೇವರನ್ನ ಆರಾಧನೆ ಮಾಡುತ್ತಿದ್ದರು.
With four wings.
4 ರೆಕ್ಕೆಗಳಿಂದ.
And with 2 wings they were serving.
2 ರೆಕ್ಕೆಗಳು ಸೇವೆ ಮಾಡ್ತಾ ಇದ್ವು.
We need to worship God and we just need to serve him.
ನಾವು ಕರ್ತನನ್ನ ಆರಾಧನೆ ಮಾಡಬೇಕು ಮತ್ತು ಸೇವೆಯನ್ನು ಕೂಡ ಮಾಡಬೇಕು.
Worship comes first.
ಆರಾಧನೆ ಮೊದಲು ಬರುವಂತದ್ದು.
That's what these angels were doing.
ಅದನ್ನೇ ದೂತರು ಇಂದು ಕೂಡ ಮಾಡ್ತಾ ಇದ್ದಾರೆ.
And he saw that these sinless angels could not look into the face of God.
ಈ ಪಾಪವಿಲ್ಲದಂತ ದೂತರು ದೇವರ ಮುಖವನ್ನ ನೋಡ್ಲಿಕ್ಕೆ ಅಶಕ್ತರಾಗಿದ್ರು.
They were covering their faces.
ತಮ್ಮ ಮುಖವನ್ನ ಮುಚ್ಚಿಕೊಳ್ತಾ ಇದ್ರು.
They were covering their holy bodies.
ತಮ್ಮ ಪರಿಶುದ್ಧವಾದ ದೇಹವನ್ನ ಮುಚ್ಚಿಕೊಳ್ತಾ ಇದ್ರು.
He got such a revelation of how holy God is.
ದೇವರು ಎಷ್ಟು ಪವಿತ್ರನು ಎಂಬಂತ ಪ್ರಕಟಣೆಯನ್ನ ಯೆಶಾಯನು ಪಡೆದುಕೊಂಡನು.
And he said, woe is me, because I am a man of unclean lips.
ಓ, ಇದು ನಾನು ಅಶುದ್ಧ ನಾಲಿಗೆ ಉಳ್ಳವನು ಎಂಬುದಾಗಿ ಗ್ರಹಿಸಿಕೊಂಡನು.
And it's because he took that place that we read the fire from heaven, verse 6 and 7, came and touched his lips.
ಈ ಒಂದು ಸ್ಥಾನವನ್ನ ಯೆಶಾಯನು ತೆಗೆದುಕೊಂಡಿದ್ದಕ್ಕಾಗಿ ಪರಲೋಕದಿಂದ ಬಂದಂತ ಬೆಂಕಿಯು ಆತನ ಬಾಯನ್ನ ಮುಟ್ಟಿತು.
Verse 6 and 7.
ವಚನ 6 ಮತ್ತು 7.
And then in verse 8, the Lord said, go, I'm going to send you.
ಎಂಟನೇ ವಚನದಲ್ಲಿ ಕರ್ತರು ಹೇಳುತ್ತಾರೆ, ನಾನು ನಿನ್ನನ್ನು ಕಳುಹಿಸಿ ಕೊಡ್ತಾನೆ, ಹೋಗು ಎಂಬುದಾಗಿ.
So that is a good passage for us to meditate on when we think of going out to preach the word of God.
ನಾವು ದೇವರ ವಾಕ್ಯವನ್ನ ಬೋಧನೆ ಮಾಡಲು ಹೋಗುವಾಗ ಇದು ಒಂದು ಒಳ್ಳೆಯ ಭಾಗ, ಇದನ್ನು ನಾವು ಧ್ಯಾನಿಸುವಂತ.
The Lord has to say to us, like in verse 8 and 9.
ಕರ್ತರು ನಮಗೆ 8 ಮತ್ತು 9ನೇ ವಚನದಲ್ಲಿ ಹೇಳಿರುವ ಪ್ರಕಾರ ಹೇಳುತ್ತಾರೆ,
Who will go for us?
ಯಾವನು ನಮಗೋಸ್ಕರ ಹೋಗುವನು?
Verse 9, go and tell this people this thing.
9ನೇ ವಚನದಲ್ಲಿ ಕರ್ತರು ಹೇಳುತ್ತಾರೆ, ನೀನು ಈ ಜನರ ಬಳಿಗೆ ಹೋಗಿ ಈ ಸಂಗತಿಗಳನ್ನು ಹೇಳು.
But before that,
ಅದಕ್ಕಿಂತ ಮೊದಲು,
see the Lord and I see myself.
ಕರ್ತರನ್ನ ನೋಡುವಾಗ ನನ್ನನ್ನು ನಾನು ನೋಡಿಕೊಂಡ ಹಾಗದು.
From my earliest days as a Christian,
ನನ್ನ ಪ್ರಾರಂಭದ ಕ್ರೈಸ್ತ ದಿನಗಳಿಂದ,
until now,
ಇಲ್ಲಿಯವರೆಗೂ,
one of my great heroes in the Bible has been John the Baptist.
ಸತ್ಯವೇದದಲ್ಲಿ ದೊಡ್ಡ ನಾಯಕರುಗಳು ನನಗೆ ಅಂದ್ರೆ ಸ್ನಾನಿಕನಾದ ಯೋಹಾನನು.
Many things about him I admire.
ಅನೇಕ ಸಂಗತಿಗಳಿಂದ ನಾನು ಆತನನ್ನ ಮೆಚ್ಚಿದ್ದೇನೆ.
He was an absolutely fearless man.
ಆತನು ಭಯರಹಿತನಾದಂತ ಮನುಷ್ಯನಾಗಿದ್ದನು.
It doesn't make a difference that it was King Herod or some poor man, he spoke the same message.
ಅರಸನಾದ ಹೆರೋದನಿಗಾಗಲಿ ಅಥವಾ ಬಡವನಿಗಾಗಲಿ ಒಂದೇ ಸಂದೇಶವನ್ನ ಆತನು ಸಾರಿದನು. ಅದ್ಯಾವ್ದಪ್ಪ ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಮಾನಸಾಂತರ ಪಡೀರಿ ಎಂಬುದಾಗಿ. ಆತನಿಗೆ ಗೌರವ ಬೇಕಾಗಿರಲಿಲ್ಲ, ಹಣ ಬೇಕಾಗಿರಲಿಲ್ಲ.
And he spoke the truth of God fearlessly.
ಆತನು ದೇವರ ಸತ್ಯವನ್ನ ಭಯರಹಿತವಾಗಿ ಸಾರಿದನು.
And he rebuked the top leaders, the religious leaders of his time.
ಮೇಲಿನ ನಾಯಕರು ಅಂದರೆ ಧಾರ್ಮಿಕ ನಾಯಕರುಗಳನ್ನ ಗದರಿಸಿದನು. ನೀವು ಅಬ್ರಹಾಮನ ಮಕ್ಕಳು ಎಂಬುದಾಗಿ ಹೆಚ್ಚಳ ಪಡ್ತಾ ಇದ್ದೀರಿ, ಹೆಮ್ಮೆ ಪಟ್ಟುಕೊಳ್ತಾ ಇದ್ದೀರಿ ಎಂಬುದಾಗಿ ಹೇಳಿದನು.
ಈವನ್ ದೋ ಹಿ ಡಿಡ್ ನಾಟ್ ಹಿಯರ್ ಇಟ್, ಜೀಸಸ್ ಸ್ಪೋಕ್ ಅಬೌಟ್ ಜಾನ್ ದ ಬ್ಯಾಪ್ಟಿಸ್ಟ್ ಬಿಹೈಂಡ್ ಹಿಸ್ ಬ್ಯಾಕ್.
ಈತನು ಕೇಳಿಸಿಕೊಳ್ಳಲಿಲ್ಲ ಅಂದ್ರೂ ಕೂಡ ಯೇಸು ಈತನ ಬಗ್ಗೆ ಆತನ ಹಿಂದೆ ಮಾತಾಡಿದರು.
ಮ್ಯಾಥ್ಯೂ ಚಾಪ್ಟರ್ 11,
ಮತ್ತಾಯ 11ನೇ ಅಧ್ಯಾಯ.
ವಿ ರೀಡ್ ಹಿಯರ್, some people came from John the Baptist to Jesus.
ನವಿಲೋತ್ತವೆ ಸ್ನಾನಿಕನಾದ ಯೋಹಾನನಿಂದ ಕೆಲ ಜನರು ಯೇಸುವಿನ ಬಳಿ ಬರ್ತಾರೆ.
Telling him that, you know, that is when John the Baptist had been imprisoned by Herod.
ಹೆರೋದನಿಂದ ಸ್ನಾನಿಕನಾದ ಯೋಹಾನನು ಸೆರೆಮನೆಗೆ ಹಾಕಲ್ಪಟ್ಟಿದ್ದಾನೆ ಎಂಬುದಾಗಿ ಬಂದು ಹೇಳ್ತಾರೆ.
We read in verse 2, Matthew 11 verse 2.
ಮತ್ತಾಯ 11ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಓದ್ತೇವೆ, ಯೋಹಾನನು ಸೆರೆಮನೆಯಲ್ಲಿರುವಾಗ ತನ್ನ ಶಿಷ್ಯಂದ್ರನ ಯೇಸುವಿನ ಬಳಿ ಕಳುಹಿಸಿಕೊಡ್ತಾನೆ. ಆತನಿಗೆ ಒಂದು ಅನುಮಾನ ಇತ್ತು, ಯೇಸು ಬರಬೇಕಾದ ಮೆಸ್ಸಾಯನೋ ಅಥವಾ ಅಲ್ಲವೋ ಎಂಬುದಾಗಿ.
ಸೊ ಹಿ ಟೋಲ್ಡ್ ದೆಮ್, ಸೀ, ಜಸ್ಟ್ ಸೀ ವಾಟ್ಸ್ ಹ್ಯಾಪನಿಂಗ್ ಹಿಯರ್, ದಿ ಬ್ಲೈಂಡ್ ಆರ್ ರಿಸೀವಿಂಗ್ ಸೈಟ್, ದಿ ಲೇಮ್ ಆರ್ ವಾಕಿಂಗ್, ಎಟ್ಸೆಟ್ರಾ. ವರ್ಸ್ 5.
ಐದನೇ ವಚನದಲ್ಲಿ ಹೇಳುತ್ತಾನೆ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತವೆ.
Verse 6, blessed are those who are not offended in me.
ಆರನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ.
And then he wanted to tell people what he thought about John the Baptist.
ಸ್ನಾನಿಕನಾದ ಯೋಹಾನನ ಬಗ್ಗೆ ಆತನು ಏನ್ ಅಂದ್ಕೊಂಡಿದ್ರಲ್ಲ ಅದನ್ನ ಯೇಸು ಜನರಿಗೆ ಹೇಳ್ತಾರೆ.
But he did not want John the Baptist himself to hear that.
ಸ್ನಾನಿಕನಾದ ಯೋಹಾನನು ಇದನ್ನು ಕೇಳಲ್ಪಡಬೇಕು ಎಂಬುದಾಗಿ ಯೇಸು ಇಷ್ಟಪಡಲಿಲ್ಲ.
So after verse 7, after John the Baptist disciples went away.
ಏಳನೇ ವಚನದಲ್ಲಿ ಯೋಹಾನನ ಶಿಷ್ಯಂದಿರು ಅಲ್ಲಿಂದ ಹೊರಟ ನಂತರ,
then he told the people.
ಯೇಸು ಜನರಿಗೆ ಈ ರೀತಿಯಾಗಿ ಹೇಳಿದರು.
That verse 11, of all the women, men born of women till today, there's no one greater than John the Baptist.
11ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಎಂಬುದಾಗಿ.
How wise Jesus was. He did not let those people hear that who are John the Baptist.
ಸ್ನಾನಿಕನಾದ ಯೋಹಾನನ ಶಿಷ್ಯಂದ್ರು ಇದನ್ನ ಕೇಳಿಸಿಕೊಳ್ಳದಂತೆ ಯೇಸು ಎಷ್ಟು ಜ್ಞಾನವಂತರಾಗಿದ್ದರಲ್ಲಿ.
John the Baptist, you know, Jesus thinks you are the greatest person born of women.
ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಎಂಬುದಾಗಿ ಯೇಸು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ಜನರು ಯೋಹಾನನಿಗೆ ಹೇಳುವುದು ಯೇಸುವಿಗೆ ಇಷ್ಟ ಇರಲಿಲ್ಲ.
But that was Jesus' opinion of John the Baptist.
ಸ್ನಾನಿಕನಾದ ಯೋಹಾನನ ಬಗ್ಗೆ ಯೇಸುವಿಗಿದ್ದಂತ ಅಭಿಪ್ರಾಯ ಇದಾಗಿತ್ತು.
Greatest prophet in the history of man till then.
ಇಲ್ಲಿಯವರೆಗೂ ಮಾನವರಲ್ಲಿಯೇ ಅತಿ ದೊಡ್ಡ ಪ್ರವಾದಿ ಈತನು.
But what was John's opinion about himself?
ಆದರೆ ಸ್ನಾನಿಕನಾದ ಯೋಹಾನನಿಗೆ ತನ್ನ ಬಗ್ಗೆ ತನಗೆ ಏನು ಅಭಿಪ್ರಾಯ ಇತ್ತು?
John chapter 1.
ಯೋಹಾನ ಒಂದನೇ ಅಧ್ಯಾಯ.
People came to John the Baptist and asked him.
ಸ್ನಾನಿಕನಾದ ಯೋಹಾನನ ಬಳಿ ಜನರು ಬಂದು ಈ ರೀತಿಯಾಗಿ ಕೇಳುತ್ತಾರೆ.
John chapter 1.
ಯೋಹಾನ ಒಂದನೇ ಅಧ್ಯಾಯ.
Verse 19. Who are you?
19ನೇ ವಚನ. ನೀನು ಯಾರು ಎಂಬುದಾಗಿ.
Are you the promised Messiah? Verse 20.
20ನೇ ವಚನ. ನೀನು ಬರಬೇಕಾದ ಮೆಸ್ಸಿಯನೋ?
No, I am not.
ಇಲ್ಲ, ನಾನು ಅಲ್ಲ ಎಂಬುದಾಗಿ ಹೇಳ್ತಾನೆ.
Then they say Malachi prophesied when Elijah will come in the last days. Are you that one? Verse 21.
ಪ್ರವಾದಿಯಾದ ಮಲಾಕಿಯನ್ನು ಕಡೆಯ ದಿನದಲ್ಲಿ ಎಲಿಯನು ಬರುತ್ತಾನೆ ಎಂಬುದಾಗಿ ಹೇಳಿದನು, ಅದು ನೀನ ಎಂಬುದಾಗಿ 21ನೇ ವಚನದಲ್ಲಿ ಕೇಳುತ್ತಾರೆ.
Elijah.
ಎಲಿಯನು.
No, I am not that.
ಇಲ್ಲ ಎಂಬುದಾಗಿ ಯೋಹಾನನು ಹೇಳ್ತಾನೆ.
But you know what Jesus said?
ಯೇಸು ಏನಂತ ಹೇಳಿದರು ಗೊತ್ತಾ ನಿಮಗೆ?
If you turn back for a moment to Matthew 11.
ಮತ್ತಾಯ 11ಕ್ಕೆ ತಿರುಗಿಸಿಕೊಳ್ಳಿರಿ.
Verse 14.
14ನೇ ವಚನ.
He said about John the Baptist, this John is the Elijah who is prophesied by Malachi.
ಸ್ನಾನಿಕನಾದ ಯೋಹಾನನ ಬಗ್ಗೆ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂಬುದಾಗಿ. ನೀವು ಆತನನ್ನು ಒಪ್ಪಿಕೊಳ್ಳುತ್ತೀರಾ ಎಂಬುದಾಗಿ ಯೇಸು ಕೇಳ್ತಾರಲ್ಲಿ.
So they asked John the Baptist, are you this Elijah?
ಸ್ನಾನಿಕನಾದ ಯೋಹಾನನಿಗೆ ಆ ಜನರು ಬಂದು ಕೇಳುತ್ತಾರೆ, ನೀನು ಆ ಎಲಿಯನೋ ಎಂಬುದಾಗಿ.
Jesus said yes.
ಯೇಸು ಹೌದು ಎಂಬುದಾಗಿ ಹೇಳ್ತಾರೆ.
But John the Baptist said, no, I'm not Elijah.
ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ಇಲ್ಲ, ನಾನು ಎಲಿಯನಲ್ಲ ಎಂಬುದಾಗಿ.
John 1:21.
ಯೋಹಾನ 1:21.
Are you that prophet Moses said in Deuteronomy 18, one prophet will come?
ಮೋಶೆಯು ಧರ್ಮೋಪದೇಶ ಕಾಂಡ 18ರಲ್ಲಿ ಹೇಳಿದ ಹಾಗೆ ಬರಬೇಕಾದ ಪ್ರವಾದಿಯು ನೀನೋ ಎಂಬುದಾಗಿ ಕೇಳಲು,
no,
ಇಲ್ಲ ಅಂತ ಹೇಳ್ತಾನೆ.
They went through the list of great men prophesied in the Old Testament.
ಹಳೆ ಒಡಂಬಡಿಕೆಯಲ್ಲಿ ಏನು ಪ್ರವಾದನೆ ಮಾಡಿದ್ರಲ್ಲ ಅದೆಲ್ಲವನ್ನ ಪಟ್ಟಿ ಮಾಡಿ ಜನರು ಕೇಳುತ್ತಾರಲ್ಲಿ ಆತನಿಗೆ.
ನೋ.
ಯೋಹಾನನು ಹೇಳ್ತಾನೆ, ಇಲ್ಲ ಎಂಬುದಾಗಿ.
Then they said, tell me who are you?
ಹಾಗಾದ್ರೆ ಹೇಳು ನೀನು ಯಾರು ಎಂಬುದಾಗಿ ಕೇಳುತ್ತಾರಲ್ಲಿ.
And listen to his reply.
ಆತನ ಪ್ರತಿಕ್ರಿಯೆಯನ್ನ ನೋಡ್ರಲ್ಲಿ.
Verse 23.
23ನೇ ವಚನ.
I am a voice.
ನಾನು ಸ್ವರವಾಗಿದ್ದೇನೆ.
In the wilderness.
ಅಡವಿಯಲ್ಲಿ.
Saying, make ready the way of the Lord.
ಕರ್ತನ ದಾರಿಯನ್ನು ನೆಟ್ಟಗೆ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದೀನಿ.
You don't need to see my face, you don't need to know my name.
Nana mukavanna nodovanta avashyakate nimagilla, nana hesarana telidukolluvanta avashyakate nimagilla.
You can forget about all that.
Avellavana marthu bidri.
Just listen to the voice.
Ee swaravanna kelisikolliri aste.
My dear brothers.
Nana priya sahodarare.
If you can honestly say that you're like that, you're a really good elder.
Nivu pramanikavagi ee reetiyagi helodadre nivu olleya sabha hiriyaragi nilluttiri.
Are you the most respected elder in Tamil Nadu?
ನೀವು ತಮಿಳುನಾಡಿನಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಗೌರವಾನ್ವಿತ ಸಭಾ ಹಿರಿಯರಾಗಿದ್ದೀರಾ?
What are you?
ಏನಾಗಿದ್ದೀರಿ?
Just a voice telling people to turn to the Lord.
ಸ್ವರವಾಗಿದ್ದೀರಿ ಅಷ್ಟೇ, ಜನರಿಗೆ ಹೇಳ್ತಾ ಇದ್ದೀರಿ ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ.
Do you know what a lot of the spirit of competition there is in the heart of even older people?
ಹಿರಿಯರ ಅಥವಾ ವೃದ್ಧರ ಹೃದಯದಲ್ಲಿ ಪೈಪೋಟಿಯ ಆತ್ಮವು ಎಷ್ಟೋ ತುಂಬಿರುತ್ತದೆ ಎಂಬುದಾಗಿ ಗೊತ್ತಾ ನಿಮಗೆ?
ಸ್ಪಿರಿಟ್ ಆಫ್ ಕಾಂಪಿಟೇಷನ್ ಇಸ್ ನಾಟ್ ಜಸ್ಟ್ ದೇರ್ ಇನ್ ದ 10 ಇಯರ್ ಓಲ್ಡ್ಸ್ ಇನ್ ಸ್ಕೂಲ್ ವೆನ್ ದೇ ಗೋ ಟು ದಿ ಅಥ್ಲೆಟಿಕ್ ಫೀಲ್ಡ್.
10ನೇ ವಯಸ್ಸಿನಲ್ಲಿರುವಂತಹ ಹುಡುಗರು ಅಥ್ಲೆಟಿಕ್ ಆಟಕ್ಕೆ ಹೋದಾಗ ಅವರಲ್ಲಿ ಮಾತ್ರ ಪೈಪೋಟಿ ಆತ್ಮ ಇರುವುದಿಲ್ಲ.
It's there in older people.
ಹಿರಿಯರಲ್ಲಿ ಅಥವಾ ವೃದ್ಧರಲ್ಲಿಯೂ ಸಹ ಆ ಆತ್ಮ ಇರುತ್ತದೆ.
The desire to be respected as a senior person or a better person or something.
ನಾನು ಹಿರಿಯ ವ್ಯಕ್ತಿ ಅಥವಾ ಉತ್ತಮ ವ್ಯಕ್ತಿ ಅಂತ ಗೌರವದಿಂದ ಕಾಣಲ್ಪಡಬೇಕು ಎಂಬುವಂತ ಬಯಕೆ ಅವರಲ್ಲಿ ಇರುತ್ತದೆ.
Always got a right word.
ಅಭಿಷೇಕಿಸಲ್ಪಡುವಂತ ವ್ಯಕ್ತಿ ಯಾವಾಗಲೂ ಸರಿಯಾದ ವಾಕ್ಯವನ್ನು ಕೊಡ್ತಿರ್ತಾನೆ.
You want people to know your name?
ಜನರು ನಿಮ್ಮ ಹೆಸರನ್ನ ಗೊತ್ತು ಮಾಡಿಕೊಂಡಿರಬೇಕಾ?
You want them to see your face and keep your picture in their houses?
ಜನರು ನಿಮ್ಮ ಮುಖವನ್ನ ನೋಡಿ ನಿಮ್ಮ ಭಾವಚಿತ್ರವನ್ನ ಅವರ ಮನೆಗಳಲ್ಲಿ ನೇತು ಹಾಕಲ್ಪಡಬೇಕಾ?
That is all part of Babylon.
ಅದೆಲ್ಲ ಬಾಬಿಲೋನಿನ ಆತ್ಮದಿಂದ ಕೂಡಿದೆ.
We can get rid of so many aspects of Babylon and keep little bits of Babylon in our life.
ಬಾಬೆಲಿನ ಆತ್ಮವನ್ನ ತೆಗೆದು ಹಾಕುತ್ತಿದ್ದರೂ ಇನ್ನೂ ಸ್ವಲ್ಪ ಉಳಿದುಕೊಂಡಿರುವ ಸಾಧ್ಯತೆ ಇದೆ ನಮ್ಮ ಜೀವಿತದಲ್ಲಿ.
Dear brothers, let me say till the end of your life, say, Lord, I only want to be a voice crying in the wilderness.
ಪ್ರಿಯ ಸಹೋದರರೇ, ನಾನು ನಿಮಗೆ ಹೇಳಿಕ್ ಇಷ್ಟಪಡೋದೇನಪ್ಪ ಅಂದ್ರೆ ಕರ್ತರಿಗೆ ನೀವು ಈ ರೀತಿಯಾಗಿ ಹೇಳಬೇಕು, ಕರ್ತರೆ ನಾನು ಅಡವಿಯಲ್ಲಿ ಕೂಗುವಂತ ಸ್ವರವಾಗಿ ಮಾತ್ರ ಇರಬೇಕು ಎಂಬುದಾಗಿ.
Behind the screen where people don't see my face.
ಪರದೆಯ ಹಿಂದಗಡೆ ನನ್ನ ಮುಖವನ್ನ ಜನರು ನೋಡಲಿಕ್ಕೆ ಆಗೋದಿಲ್ಲ.
And when people say, who is that speaking? They say, I don't know, somebody is speaking, I don't know.
ಯಾರು ಅದನ್ನ ಮಾತಾಡ್ತಿರುವಂತದ್ದು ಅಂತ ಜನ ಕೇಳುವಾಗ ನಮಗೆ ಗೊತ್ತಿಲ್ಲ, ಯಾರೋ ಒಬ್ರು ಮಾತಾಡ್ತಿರಬಹುದು ಅಂತ ಹೇಳುವುದಾಗಿದೆ ಅದು.
Not just that you must be willing to be like that, you must have a longing to be like that.
ನೀವು ಆ ರೀತಿಯಾಗಿರೋದು ಮನಸ್ಸನ್ನು ಹೊಂದಿರೋದು ಮಾತ್ರ ಅಲ್ಲ, ಆ ರೀತಿಯ ಒಂದು ಬಯಕೆಯನ್ನು ಕೂಡ ಹೊಂದಿರುವವರಾಗಿರಬೇಕು ನೀವು.
Say I'm willing to be like that itself is a good thing.
ನೀವು ಆ ರೀತಿಯಾಗಿರಲು ಮನಸ್ಸುಳ್ಳುವರಾಗಿರೋದು ತುಂಬಾ ಒಳ್ಳೆ ಸಂಗತಿನೇ.
But we have to go further.
ಆದ್ರೆ ಇನ್ನು ಮುಂದಾಗಿ ಹೋಗ್ಬೇಕು ನಾವು.
Lord, that is my longing.
ಕರ್ತರೆ, ಅದು ನನ್ನ ಆಸೆ, ಆಕಾಂಕ್ಷೆ, ಬಯಕೆ ಎಂಬುದಾಗಿ ಹೇಳಬೇಕು ನೀವು.
I only want to be a voice.
ನಾನು ಕೇವಲ ಸ್ವರವಾಗಿ ಮಾತ್ರ ಇರಬೇಕು.
I don't want to sit on your right hand or left hand or any honor.
ನಾನು ಬಲಗಡೆ ಆಗಲಿ ಎಡಗಡೆ ಆಗಲಿ ಕೂತ್ಕೊಂಡು ಅಥವಾ ಗೌರವಾನ್ವಿತ ಸ್ಥಾನದಲ್ಲಿ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಬೇಕು ಕರ್ತರಿಗೆ.
I only pray the prayer of Bartimaeus. Help me to see you more.
ನಾನು ಬಾರ್ತಿಮಾಯನ ರೀತಿಯಲ್ಲಿ ಪ್ರಾರ್ಥನೆಯನ್ನು ಹೊಂದಿರಬೇಕು ಕರ್ತರೆ, ಇನ್ನೂ ನಿಮ್ಮನ್ನ ಸ್ಪಷ್ಟವಾಗಿ ನೋಡಬೇಕು ಎಂದು ಹೇಳುವವರಾಗಿರಬೇಕು.
When I see Jesus more clearly, what do I see?
ನಾನು ಯೇಸುವನ್ನ ಸ್ಪಷ್ಟವಾಗಿ ನೋಡುವಾಗ ಏನನ್ನ ನೋಡುವನಾಗಿರ್ತೇನೆ ನಾನು?
He said in Matthew 16:18.
ಮತ್ತಾಯ 16:18ರಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ.
This first time he spoke about the church.
ಸಭೆಯ ಬಗ್ಗೆ ಮೊದಲ ಬಾರಿ ಯೇಸು ಇಲ್ಲಿ ಮಾತನಾಡಿದ್ದು.
He said, I will build my church. And the powers of hell will not be able to overpower it.
ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾರದು.
That is the mark of a church that Jesus builds.
ಯೇಸು ಕಟ್ಟುವಂತ ಸಭೆಯ ಲಕ್ಷಣ ಅಥವಾ ಗುರುತು ಇದಾಗಿದೆ.
Not some particular pattern of the meeting.
ಕೂಟದ ಶೈಲಿ ಅಥವಾ ವಿಧವಾಗಲಿ ಅಲ್ಲ.
I used to think like that in the beginning.
ನಾನು ಪ್ರಾರಂಭದಲ್ಲಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೆ.
Oh, in other churches, just one pastor gets up and preaches.
ಬೇರೆ ಸಭೆಗಳಲ್ಲಿ ಕೇವಲ ಪಾಸ್ಟರ್ಗಳು ಎದ್ದು ನಿಂತು ಬೋಧನೆ ಮಾಡ್ತಾರೆ.
But we are a new covenant church. We allow other people also to share the word.
ನಾವು ಹೊಸ ಒಡಂಬಡಿಕೆಯ ಸಭೆಗೆ ಸೇರಿದವರಾಗಿದ್ದೇವೆ, ಇತರರನ್ನು ಕೂಡ ದೇವರ ವಾಕ್ಯ ಹಂಚಿಕೊಳ್ಳುವಂತೆ ಅನುಮತಿಸಬೇಕು.
Anybody can share.
ಯಾರು ಬೇಕಾದರೂ ಪ್ರಾರ್ಥನೆ ಮಾಡಬಹುದು, ವಾಕ್ಯವನ್ನು ಹಂಚಿಕೋಬಹುದು.
We allow sisters also to testify.
ಸಹೋದರಿಯರನ್ನು ಕೂಡ ಸಾಕ್ಷೀಕರಿಸುವಂತೆ ಅನುಮತಿಸುತ್ತೇವೆ ನಾವು.
Is that the mark of a New Testament church?
ಅದು ಹೊಸ ಒಡಂಬಡಿಕೆಯ ಗುರುತ ಅಥವಾ ಲಕ್ಷಣನ?
We don't call anybody pastor. I'm only a...
ನಾವು ಯಾರನ್ನು ಪಾಸ್ಟರ್ ಎಂಬುದಾಗಿ ಕರೆಯುವುದಿಲ್ಲ, ನಾನು ಕೇವಲ ಸಭಾಹಿರಿಯ ಮಾತ್ರ.
I don't even take a money for myself. We are a new covenant leaders.
ಹಣವನ್ನ ನನಗೆ ಸ್ವಂತಕ್ಕೆ ನಾನು ತಗೊಳ್ಳೋದಿಲ್ಲ, ನಾವು ಹೊಸ ಒಡಂಬಡಿಕೆ ಸಭೆಯ ನಾಯಕರಷ್ಟೇ.
Wonderful.
ಅದ್ಭುತ ಇದು.
Is that the mark of a new covenant church that you are such an elder?
ಇದು ಹೊಸ ಒಡಂಬಡಿಕೆ ಸಭೆಯ ಗುರುತ, ನೀವು ಅಲ್ಲಿ ಹಿರಿಯರಾಗಿರುವಂತದ್ದು?
ನೋ,
ಇಲ್ಲ.
ದ ಮಾರ್ಕ್ ಆಫ್ ಅ ನ್ಯೂ ಕವೆನೆಂಟ್ ಚರ್ಚ್ ಇಸ್ ದಿಸ್, Matthew 16:18.
ಹೊಸ ಒಡಂಬಡಿಕೆ ಸಭೆಯ ಗುರುತು ಮತ್ತಾಯ 16:18ರಲ್ಲಿ ಹೇಳಲ್ಪಟ್ಟಿದೆ.
The devil has got no power there.
ಸೈತಾನನಿಗೆ ಅಲ್ಲಿ ಅಧಿಕಾರವಿಲ್ಲ.
I will build my church and the gates of hell will never overpower it.
ಪಾತಾಳ ಲೋಕದ ಬಲವು ಕೂಡ ಅದನ್ನ ಸೋಲಿಸಲಾರದು.
If the devil is getting a little power over some people in your church,
ನಿಮ್ಮ ಸಭೆಯಲ್ಲಿರುವಂತ ಕೆಲವರ ಮೇಲೆ ಸೈತಾನನು ಅಧಿಕಾರ ಸಾಧಿಸಿದ್ದ ಈಗಲೇ ಅಂದ್ರೆ,
and all types of things are happening,
ಎಲ್ಲಾ ಸಂಗತಿಗಳು ಆಗ್ತಾ ಇತ್ತು ಅಂದ್ರಲ್ಲಿ,
which are dishonoring to the Lord,
ಅದು ಕರ್ತನಿಗೆ ಅಗೌರವ ತರ್ತಾ ಇತ್ತು ಅಂದ್ರೆ,
then brother, it doesn't matter whether you don't take money or you get everybody to share, That is not a new covenant church.
ಸಹೋದರರೇ, ನೀವು ನಿಮ್ಮ ಸ್ವಂತಕ್ಕೆ ಹಣವನ್ನು ತೆಗೆದುಕೊಳ್ಳದೆ ಇರಬಹುದು ಅಥವಾ ಎಲ್ಲರನ್ನೂ ವಾಕ್ಯ ಹಂಚಿಕೊಳ್ಳುವಂತೆ ಅನುಮತಿಸುತ್ತಿರಬಹುದು, ಆದರೂ ಹೊಸ ಒಡಂಬಡಿಕೆ ಸಭೆಯ ಗುರುತು ಇದಲ್ಲ.
We can glory in the wrong things.
ತಪ್ಪಾದ ಸಂಗತಿಗಳಲ್ಲಿ ನೀವು ಮಹಿಮೆ ಪಟ್ಟುಕೊಳ್ಳುತ್ತಿರಬಹುದು.
That can be for our own honor. Money from anybody.
ಅದನ್ನು ನಮ್ಮ ಸ್ವಂತ ಗೌರವಕ್ಕಾಗಿ ಮಾಡ್ತಾ ಇರಬಹುದು. ನನಗೆ ಯಾವುದೇ ರೀತಿಯ ಯಾರಿಂದ ಗೌರವ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ. ಸೈತಾನನು ನಮ್ಮ ಸಭೆಯಲ್ಲಿ ಅಧಿಕಾರ ಸಾಧಿಸಿದ್ದಾನೆ ಎಂಬುದಾಗಿ ನಿಮಗೆ ನೀವೇ ಪ್ರಶ್ನೆ ಕೇಳಿಕೊಳ್ಳ್ರಿ. ಅದನ್ನೇ ನಾನು ಯಾವಾಗಲೂ ಕೇಳ್ಕೊಳ್ತಿರ್ತೇನೆ ಪ್ರಶ್ನೆನ.
ಐ ಸೇ ಲಾರ್ಡ್, you've given me responsibility for some churches. What I'm concerned is the devil getting power anywhere.
ಕರ್ತರೆ, ನೀವು ನನಗೆ ಕೆಲವು ಸಭೆಗಳ ಮೇಲೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀರಿ, ಆದರೆ ಸಭೆಗಳ ಮೇಲೆ ಸೈತಾನನು ಅಧಿಕಾರ ಸಾಧಿಸಿದ್ದಾನ ಎಂಬುದಾಗಿ ನಾನು ಕರ್ತನಿಗೆ ಕೇಳಿಕೊಳ್ತಾ ಇರ್ತೇನೆ.
I am not disturbed that a lot of people appreciate our churches or our ministry.
ಜನರು ನಮ್ಮ ಸಭೆಯನ್ನ ಮೆಚ್ಚಿ ಅಥವಾ ನಮ್ಮ ಸೇವೆಯನ್ನ ಮೆಚ್ಚುವಾಗ ನನಗೆ ಅದು ಹೆಚ್ಚು ತೊಂದರೆಗೀಡಾಗುವಂತೆ ಮಾಡುವುದಿಲ್ಲ.
What does that matter in eternity?
ನಿತ್ಯತ್ವದಲ್ಲಿ ಏನ್ ವಿಷಯ ಅದು?
The praise of empty men, empty praise of people.
ಖಾಲಿ ಮನುಷ್ಯನ ಹೊಗಳಿಕೆ, ಖಾಲಿ ಮನುಷ್ಯನಿಂದ ಬಂದಂತ ಮೆಚ್ಚುಗೆ.
I want to make sure that Satan has no power.
ನಾನು ನಿಶ್ಚಯಪಡಿಸಿಕೊಳ್ಳಲು ಇಷ್ಟಪಡ್ತೇನೆ, ಸೈತಾನನಿಗೆ ಬಲವಿಲ್ಲ ನಮ್ಮ ಸಭೆಯಲ್ಲಿ ಅಂತ.
That is the mark of the church which Jesus is building.
ಅದು ಯೇಸು ಕಟ್ಟುವಂತ ಸಭೆಯ ಗುರುತಾಗಿದೆ.
The church which I am building, Satan will get power.
ನಾನು ಕಟ್ಟುವಂತ ಸಭೆಯ ಮೇಲೆ ಸೈತಾನನು ಅಧಿಕಾರ ಅಥವಾ ಬಲವನ್ನ ಹೊಂದಿರುತ್ತಾನೆ ನಿಶ್ಚಯವಾಗಿ.
That's what I said to myself.
ಅದನ್ನೇ ನಾನು ನನಗೆ ನಾನು ಹೇಳ್ಕೊಳ್ತಾ ಇರ್ತೇನೆ.
Satan is getting power because of the church I am building.
ಸೈತಾನನು ನನ್ನ ಸಭೆಯಲ್ಲಿ ಬಲವನ್ನ ಸಾಧಿಸಿದ್ದ ಅಂದ್ರೆ ಅದನ್ನ ನಾನು ಕಟ್ತಾ ಇದ್ದೀನಿ ಎಂಬುದಾಗಿ ಅರ್ಥ.
Maybe I am doing it for a little honor for myself.
ನಾನು ಗೌರವವನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇರ್ತೇನೆ ಸಭೆಯಲ್ಲಿ ಅಷ್ಟೇ.
Or seeking something.
ಅಥವಾ ಇನ್ನೇನನ್ನು ಹುಡುಕ್ತಾ ಇರ್ತೇನೆ.
Like Jeremiah told Baruch, "Are you seeking anything for yourself? Stop seeking it."
ಯೆರೆಮೀಯನು ಬಾರೂಕನಿಗೆ ಹೇಳಿದ್ನಲ್ಲ, ನೀನು ಏನೋ ಒಂದನ್ನು ಹುಡುಕ್ತಾ ಇದೀಯ ಅಂತ ಅದನ್ನು ನಿಲ್ಲಿಸಿಬಿಡು ಎಂಬುದಾಗಿ.
Be willing to be a voice and nothing more.
ಸ್ವರವಾಗಿರಲು ಯಾವಾಗಲೂ ಮನಸ್ಸುಳ್ಳವರಾಗಿರ್ರಿ ಅಥವಾ ಇಚ್ಛೆಯುಳ್ಳವರಾಗಿರ್ರಿ, ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ನಿರೀಕ್ಷೆ ಮಾಡಬೇಡ್ರಿ.
A voice that constantly calling people to turn from sin.
ಸ್ವರವು ಯಾವಾಗಲೂ ಜನರನ್ನ ಪಾಪದಿಂದ ತಿರುಗಿಕೊಳ್ಳುವಂತೆ ಕರೆಯುತ್ತಿರುತ್ತದೆ.
John the Baptist had only one message.
ಸ್ನಾನಿಕನಾದ ಯೋಹಾನನು ಕೇವಲ ಒಂದೇ ಒಂದು ಸಂದೇಶವನ್ನ ಹೊತ್ತು ತಂದಿದ್ದನು.
Repent of your sin.
ನಿಮ್ಮ ಪಾಪಕ್ಕಾಗಿ ಮಾನಸಾಂತರ ಪಡಿರಿ.
Turn to the Lamb of God who takes away the sin of the world.
ದೇವರ ಕುರಿಮರಿಯಾದತನ ಕಡೆಗೆ ತಿರುಗಿಕೊಳ್ಳಿರಿ, ಆತನು ಲೋಕದ ಪಾಪವನ್ನ ತೆಗೆಯುತ್ತಾನೆ ಎಂಬುದಾಗಿ ಹೇಳುತ್ತಿದ್ದಾನೆ.
Turn to him who will baptize you in the Holy Spirit.
ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನ ಮಾಡಿಸುವಾತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿದನು.
That was his threefold message.
ಈತನ ಮೂರು ತರನಾದ ಸಂದೇಶಗಳು ಇವೇ ಆಗಿತ್ತು.
You read that in Matthew chapter 3.
ಮತ್ತಾಯ ಮೂರರಲ್ಲಿ ನೀವು ಬೇಕಾದ್ರೆ ಅದನ್ನು ಓದ್ಕೊಳ್ಳ್ರಿ.
About John the Baptist, the first thing it said about him is he came preaching, repent, for the kingdom of heaven is at hand. Matthew 3 verse 2.
ಮತ್ತಾಯ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಈ ರೀತಿಯ ಸಂದೇಶವನ್ನು ಸಾರ್ತಾನೆ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ.
That was his message. You came next day to hear him, same message.
ಅದು ಆತನ ಸಂದೇಶವಾಗಿತ್ತು. ಮಾರನೇ ದಿನವೂ ಕೂಡ ಅದೇ ಸಂದೇಶವಾಗಿತ್ತು.
6 months later you say, let's go and hear John the Baptist. What's he preaching?
6 ತಿಂಗಳ ನಂತರ ಸ್ನಾನಿಕನಾದ ಯೋಹಾನನ ಸಂದೇಶ ಏನಾಗಿತ್ತು ಕೇಳೋಣ ಅಂತ ಜನರು ಹೋದಾಗ,
same message, repent.
ಅದೇ ಸಂದೇಶ, ಮಾನಸಾಂತರ ಪಡಿರಿ.
Because the Lord is coming soon.
ಕರ್ತರು ಬೇಗ ಬರಲಿಕ್ಕಿದ್ದಾರೆ.
And there was another message he preached.
ಮತ್ತೊಂದು ಸಂದೇಶವನ್ನ ಆತನು ಬೋಧಿಸಿದನು.
You know, that we read in John 1:29, the Lamb of God takes away the sin.
ಯೋಹಾನ 1:29 ರಲ್ಲಿ ಅದನ್ನು ಓದ್ತೇವೆ, ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವುದು. ಮತ್ತು ಮೂರನೇ ಸಂದೇಶ,
Matthew 3:11, he will baptize you in the Holy Spirit.
ಮತ್ತಾಯ 3:11, ಆತನು ನಿಮ್ಮನ್ನು ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿಸುವನು ಎಂಬುದಾಗಿ.
John the Baptist challenged me tremendously, as I said, all through my life.
ಸ್ನಾನಿಕನಾದ ಯೋಹಾನನು ನನ್ನ ಜೀವಿತದಲ್ಲಿ ಬಹಳ ಅದ್ಭುತವಾಗಿ ಸವಾಲುಗೊಳಿಸಿದನು.
He never cared about trying to dress very stylishly.
ಆತನು ತನ್ನ ವಸ್ತ್ರಗಳನ್ನು ವೈಶಿಷ್ಟ್ಯವಾಗಿ ಧರಿಸಿಕೊಳ್ಳುವಂತ ವಿಷಯದಲ್ಲಿ ಅಷ್ಟು ತಲೆ ಕೆಡಿಸಿಕೊಳ್ಳುತ್ತಾ ಇರಲಿಲ್ಲ.
He was not dressed like the other Pharisees.
ಬೇರೆ ಫರಿಸಾಯರ ರೀತಿ ಆತನು ವಸ್ತ್ರವನ್ನು ಧರಿಸಿಕೊಳ್ಳುತ್ತಿರಲಿಲ್ಲ.
You know, we find in different churches that the leaders try to dress in a particular way.
ಬೇರೆ ಬೇರೆ ಸಭೆಗಳಲ್ಲಿ ನಾವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ನಾಯಕರು ಒಂದು ವಿಶಿಷ್ಟ ರೀತಿಯ ವಸ್ತ್ರಗಳನ್ನು ಧರಿಸಿಕೊಂಡು ಬರುತ್ತಾರೆ.
You know, like the Catholic priest or the CSI priest.
ಕ್ಯಾಥೋಲಿಕ್ ಅಥವಾ ಸಿಎಸ್ಐ ಸಭೆಗಳಲ್ಲಿ ವಿಶೇಷವಾಗಿ
Or even a Pentecostal pastor with his white jibba and something, he's also in a special type of dress.
Pentecostal sabhegala pastor galu kuda ondu riti bili jibba vanna dharisikondu bartare.
John the Baptist was not bothered about all that.
Snanikanada Yohananu ivugala bage tale kedisikollilla.
He was a man who really disciplined himself in his eating habits.
Itanu tinnuvanta vishayadallu kuda bahala shistu padisikondiddanu.
He preached repentance. Every time he was preaching repentance.
ಮಾನಸಾಂತರವನ್ನು ಬೋಧಿಸಿದನು, ಯಾವಾಗಲೂ ಅದೇ ಸಂದೇಶವನ್ನು ಬೋಧಿಸಿದನು. ಪಾಪದಿಂದ ತಿರುಗಿಕೊಳ್ಳಿರಿ, ಪಾಪದಿಂದ ತಿರುಗಿಕೊಳ್ಳಿರಿ, ಪಾಪದಿಂದ ತಿರುಗಿಕೊಳ್ಳಿರಿ
ಎಂಬುದಾಗಿ
ಯೇಸು ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂಬುದಾಗಿ ಒತ್ತಿ ಒತ್ತಿ ಹೇಳುತ್ತಿದ್ದನು.
Not only forgive your sin, he can take away your sin.
ನಿಮ್ಮ ಪಾಪವನ್ನು ಕ್ಷಮಿಸೋದು ಮಾತ್ರ ಅಲ್ಲ, ಅದನ್ನು ನಿವಾರಣೆ ಮಾಡುವನು ಎಂಬುದಾಗಿ ಹೇಳುತ್ತಿದ್ದನು.
Baptize you in the Holy Spirit and fire.
ಆತನು ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು ಎಂಬುದಾಗಿ ಹೇಳುತ್ತಿದ್ದನು.
Don't come to me for that.
ನನ್ನ ಬಳಿಗೆ ಅದರ ಬಗ್ಗೆ ಬರಬೇಡ್ರಿ ಎಂಬುದಾಗಿ ಹೇಳುತ್ತಿದ್ದನು.
I can baptize you in water, no problem.
ನಾನು ನಿಮ್ಮನ್ನು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಬಹುದು.
But don't ask me to lay my hands on your head and give you the Holy Spirit. I can't.
ನನ್ನ ಕೈಯನ್ನು ನಿಮ್ಮ ಮೇಲೆ ಇಟ್ಟು ಪವಿತ್ರಾತ್ಮವನ್ನು ದೊರಕಿಸಿ ಕೊಡುವಂತೆ ಕೇಳಕ್ ಹೋಗ್ಬೇಡ್ರಿ, ಅದ್ ನನ್ನ ಕೈಲಿ ಆಗಲ್ಲ ಅಂತ ಹೇಳುತ್ತಿದ್ದನು. ಯೇಸು ಮಾತ್ರ ನಿಮಗೆ ಪವಿತ್ರಾತ್ಮನನ್ನು ಕೊಡಲು ಶಕ್ತರು ಎಂಬುದಾಗಿ ಹೇಳುತ್ತಿದ್ದನು.
I can immerse you in water.
ನಾನು ನಿಮ್ಮನ್ನು ನೀರಿನಲ್ಲಿ ಸ್ನಾನ ಮಾಡಿಸಬಹುದು.
What a man.
ಎಂತಹ ಅದ್ಭುತ ಮನುಷ್ಯನು ಇವನು.
He's the man who God sent as the Elijah to prepare people for the first coming of Christ.
ದೇವರು ಈತನನ್ನು ಮೊದಲ ಎಲಿಯನನ್ನಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟರು, ಕ್ರಿಸ್ತನ ಮೊದಲ ಬರೋಣಕ್ಕೆ ಜನರನ್ನು ಸಿದ್ಧಗೊಳಿಸಲು.
Jesus said in Matthew 11.
ಯೇಸು ಮತ್ತಾಯ 11ರಲ್ಲಿ ಈ ರೀತಿ ಹೇಳ್ತಾರೆ.
Verse 14.
14ನೇ ವಚನ.
If you people, Jewish people, accept him, then he is the prophesied Elijah.
ಯಹೂದ್ಯ ಜನರೇ, ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳಿದರು.
But they did not accept him.
ಆದರೆ ಆತನನ್ನ ಅವರು ಸ್ವೀಕಾರ ಮಾಡಿಕೊಳ್ಳಲಿಲ್ಲ.
So that means that prophecy of Malachi is not fulfilled yet.
ಅದರರ್ಥ ಮಲಾಖಿಯನ ಪ್ರವಾದನೆಯು ಇನ್ನೂ ಪೂರೈಸಲ್ಪಟ್ಟಿಲ್ಲ.
Malachi's prophecy in Malachi 4:5.
ಮಲಾಖಿಯನ ಪ್ರವಾದನೆಯು ನಾಲ್ಕನೇ ಅಧ್ಯಾಯ ಮಲಾಖಿ 5ನೇ ವಚನದಲ್ಲಿದೆ.
Chapter 4 verse 5.
ನಾಲ್ಕನೇ ಅಧ್ಯಾಯ 5ನೇ ವಚನ ಮಲಾಖಿಯ.
I'm going to send you Elijah before the coming of the great and terrible day of the Lord.
ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು.
Last prophecy in the Old Testament.
ಹಳೆ ಒಡಂಬಡಿಕೆಯ ಕೊನೆಯ ಪ್ರವಾದನೆ ಇದಾಗಿತ್ತು. ಯಹೂದ್ಯ ಜನರಿಗೆ, ಫರಿಸಾಯರಿಗೆ ಇದರ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಸ್ನಾನಿಕನಾದ ಯೋಹಾನನು ಆ ಆತ್ಮವನ್ನು ಹೊಂದಿದ್ದನು, ಅಂದರೆ ಎಲಿಯನ ಆತ್ಮವನ್ನು ಹೊಂದಿದ್ದನು.
If you accept him, he is the Elijah.
ಯೇಸು ಹೇಳಿದರು, ನೀವು ಆತನನ್ನು ಸ್ವೀಕಾರ ಮಾಡಿಕೊಳ್ಳುವುದಾದರೆ ಆತನೇ ಎಲಿಯನು. ಆದರೆ ಅವರು ಆತನನ್ನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ.
So there is another Elijah that has to come before the second coming of Christ.
ಕ್ರಿಸ್ತನ ಎರಡನೇ ಬರೋಣಕ್ಕೆ ಮೊದಲು ಮತ್ತೊಬ್ಬ ಎಲಿಯನು ಬರಲಿಕ್ಕಿದ್ದಾನೆ.
And that is the body of Christ.
ಅದು ಕ್ರಿಸ್ತನ ದೇಹ.
Today the Lord is not exalting any individual.
ದೇವರು ಇಂದು ಯಾರನ್ನು ವೈಯಕ್ತಿಕವಾಗಿ ಈ ರೀತಿ ಎಬ್ಬಿಸುತ್ತಿಲ್ಲ.
It's not this man or that man who's going to be the Elijah.
ಈ ಮನುಷ್ಯ ಆ ಮನುಷ್ಯ ಎಲಿಯನು ಎಂಬುದಾಗಿ ಹೇಳ್ತಾ ಇಲ್ಲ.
But Paul writes in Ephesians the one new man.
ಆದರೆ ಪೌಲನು ಎಫೆಸದವರಿಗೆ ಈ ರೀತಿಯಾಗಿ ಬರೆಯುತ್ತಾನೆ, ಒಬ್ಬ ಹೊಸ ಮನುಷ್ಯನು ಎಂಬುದಾಗಿ.
That is the body of Jesus Christ.
ಅದು ಕ್ರಿಸ್ತನ ದೇಹವು ಎಂಬುದಾಗಿ.
Where you and I at the most can be just one small part of it.
ನಾನು ಮತ್ತು ನೀವು ಅದರ ಒಂದು ಸಣ್ಣ ಭಾಗಗಳಷ್ಟೇ.
You know, like every part of my body has got the same spirit that is in my head.
ನನ್ನ ದೇಹದ ಪ್ರತಿಯೊಂದು ಭಾಗವು ನನ್ನ ತಲೆಯಲ್ಲಿರುವಂತ ಆತ್ಮವನ್ನೇ ಹೊಂದಿದೆ.
My little finger does not have any private ambition that the head does.
ತಲೆಯು ಯಾವುದೇ ರೀತಿ ಮಹತ್ವಾಕಾಂಕ್ಷೆ ಹೊಂದಿಲ್ಲ ಅಂದ್ರೆ ನನ್ನ ಕಿರು ಬೆರಳು ಸಹ ಆ ರೀತಿಯ ಮಹತ್ವಾಕಾಂಕ್ಷೆಯನ್ನು ಹೊಂದಿರಲು ಸಾಧ್ಯವಿಲ್ಲ.
Every part of my body has got the same ambition that's going on in my mind.
ನನ್ನ ದೇಹದ ಪ್ರತಿಯೊಂದು ಭಾಗವು ತಲೆಯ ರೀತಿಯಲ್ಲಿ ಅಂದರೆ ಶಿರಸ್ಸಿನ ರೀತಿಯಲ್ಲಿಯೇ ಹೋಗ್ತಾ ಇರುತ್ತದೆ ಯಾವಾಗಲೂ.
That's the meaning of the body of Christ.
ಕ್ರಿಸ್ತನ ದೇಹದ ಅರ್ಥವೇನು?
That's how I know I'm part of the body of Christ.
ನಾನು ಕ್ರಿಸ್ತನ ದೇಹದ ಭಾಗವಾಗಿದ್ದೇನೆ ಎಂದು ತಿಳಿದುಕೊಳ್ಳುವುದು ಹೇಗೆ?
I have the same ambition that the head has.
ತಲೆಯು ಅಂದರೆ ಶಿರಸ್ಸು ಯಾವ ಮಹತ್ವಾಕಾಂಕ್ಷೆ ಹೊಂದಿರುತ್ತಲ್ಲ ಅದೇ ಮಹತ್ವಾಕಾಂಕ್ಷೆ ನಾವು ಹೊಂದಿರುತ್ತೇವೆ. ದೇವರು ಮಾತ್ರವೇ ಮಹಿಮೆ ಹೊಂದಬೇಕು.
People must turn from sin.
ಜನರು ಪಾಪದಿಂದ ತಿರುಗಿಕೊಳ್ಳಬೇಕು.
Worst sinner can be saved.
ಕೆಟ್ಟ ಪಾಪಿಯು ಕೂಡ ರಕ್ಷಿಸಲ್ಪಡಬೇಕು.
Even if he's been a thief and a murderer till all his life, he can be converted at the last minute.
ಆತನು ಕೊಲೆಗಾರನಾಗಲಿ ಅಥವಾ ಕಳ್ಳನಾಗಲಿ ಇದ್ರೂ ಕೂಡ ತನ್ನ ಜೀವಿತದ ಕೊನೆಯಲ್ಲಿ ತಿರುಗಿಕೊಳ್ಳಬೇಕು ದೇವರ ಕಡೆಗೆ.
He has to turn from sin.
ತನ್ನ ಪಾಪದಿಂದ ತಿರುಗಿಕೊಳ್ಳಬೇಕು.
And he can be filled with the Holy Spirit.
ಮತ್ತು ಆತನು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು.
There's something else that Elijah does.
ಎಲಿಯನು ಮತ್ತೊಂದು ಏನಾದರೂ ಮಾಡುವುದಾದ್ರೆ
Malachi 4 verse 6.
ಮಲಾಖಿಯ ನಾಲ್ಕನೇ ಅಧ್ಯಾಯ ಆರನೇ ವಚನ.
The last days Elijah is going to do something which even John the Baptist did not do.
ಸ್ನಾನಿಕನಾದ ಯೋಹಾನನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಕಡೆ ದಿನಗಳಲ್ಲಿ ಎಲಿಯನು ಅದನ್ನ ಮಾಡುವನು.
He is going to emphasize family life.
ಆತನು ಕುಟುಂಬ ಜೀವಿತವನ್ನ ಒತ್ತಿ ಹೇಳಿದನು.
There was almost no prophet in the Old Testament that emphasized family life.
ಹಳೆ ಒಡಂಬಡಿಕೆ ಯಾವುದೇ ಪ್ರವಾದಿಯು ಕುಟುಂಬ ಜೀವಿತದ ಬಗ್ಗೆ ಒತ್ತಿ ಹೇಳಲಿಲ್ಲ.
Family life was limited to one command. Children, honor your father and mother.
ಕುಟುಂಬ ಜೀವಿತವು ಒಂದು ಆಜ್ಞೆಗೆ ಮಾತ್ರ ಸೀಮಿತವಾಗಿತ್ತು, ಅದ್ಯಾವುದಪ್ಪ ಅಂದ್ರೆ ಮಕ್ಕಳೇ ನಿಮ್ಮ ತಂದೆ ತಾಯಿಯಂದರನ್ನ ಸನ್ಮಾನಿಸಿರಿ ಎಂಬುದಾಗಿ.
There was nothing about how husband and wife must relate to each other.
ಗಂಡ ಹೆಂಡತಿ ಯಾವ ರೀತಿಯ ಮತ್ತು ಹೇಗೆ ಸಂಬಂಧವನ್ನು ಹೊಂದಿರಬೇಕು ಎಂಬುದಾಗಿ ಹೇಳಲೇ ಇಲ್ಲ.
How fathers must bring up their children.
ತಂದೆಯು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಎಂಬುದಾಗಿ ಕೂಡ ಅಲ್ಲಿ ಹೇಳಲಿಲ್ಲ.
The last days Elijah, the body of Christ, is going to emphasize that.
ಕೊನೆಯ ದಿನದಲ್ಲಿ ಎಲಿಯನು ಕ್ರಿಸ್ತನ ದೇಹವು ಇದನ್ನು ಒತ್ತಿ ಹೇಳುತ್ತದೆ.
There'll be no distance between fathers and children.
ತಂದೆ ಮತ್ತು ಮಕ್ಕಳ ನಡುವೆ ಯಾವುದೇ ರೀತಿಯ ಅಂತರವೂ ಇರುವುದಿಲ್ಲ.
Many earthly fathers, they are like little maharajas to their children.
ಇಹಲೋಕದಲ್ಲಿರುವಂತಹ ಅನೇಕ ತಂದೆಗಳು ತಮ್ಮ ಚಿಕ್ಕ ಮಕ್ಕಳಿಗೆ ಮಹಾರಾಜನಂತೆ ವರ್ತಿಸುತ್ತಾರೆ.
There's a little distance.
ಅದು ಒಂದು ಅಂತರ ಇರತ್ತಲ್ಲಿ.
They cannot, even the children grow up, they cannot play with them as if they are equal.
ಅವರು ಚಿಕ್ಕ ಮಕ್ಕಳು ಬೆಳೆಯುತ್ತಿರುವಾಗ ಅವರೊಟ್ಟಿಗೆ ಸಮನಾಗಿ ಅವರೊಟ್ಟಿಗೆ ಆಟ ಆಡ್ತಾ ಇರೋದಿಲ್ಲ.
The same thing in a church.
ಸಭೆಯಲ್ಲೂ ಕೂಡ ಅದೇ ರೀತಿ ಇರುತ್ತೆ.
You can be a spiritual father.
ನೀವು ಆತ್ಮಿಕ ತಂದೆಯಾಗಿರಬಹುದು.
You can have a distance from your spiritual children.
ಆತ್ಮಿಕ ಮಕ್ಕಳಿಂದ ಒಂದು ಅಂತರವನ್ನ ಕಾಯ್ದುಕೊಂಡಿರಬಹುದು ನೀವು.
Then verse 6 is for you, my brother.
ಪ್ರಿಯ ಸಹೋದರರೇ, ಆರನೇ ವಚನ ನಿಮಗಾಗಿದೆ.
He has to restore the heart of this elder who is a spiritual father to his children.
ಅವನು ಸಭಾ ಹಿರಿಯರ ಅಂದರೆ ಆತ್ಮಿಕ ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೆ ತಿರುಗಿಸುವನು.
And the children to the fathers.
ಮತ್ತು ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೆ ತಿರುಗಿಸುವನು.
So that they become like brothers.
ಅವರು ಸಹೋದರ ರೀತಿ ಕಾಣಸಿಗುತ್ತಾರಾಗ.
When my four sons were growing up at home.
ಮನೆಯಲ್ಲಿ ನನ್ನ ನಾಲ್ಕು ಮಕ್ಕಳು ಬೆಳೆಯುವಂತಹ ಸಂದರ್ಭದಲ್ಲಿ
they were small children.
ಅವರು ಇನ್ನೂ ಚಿಕ್ಕ ಮಕ್ಕಳಾಗಿದ್ರು.
I used to say many times, Lord, these are my children.
ನಾನು ಅನೇಕ ಬಾರಿ ಕರ್ತರಿಗೆ ಹೇಳಿದ್ದೇನೆ, ಕರ್ತರೆ ಇವರೆಲ್ಲರೂ ನನ್ನ ಮಕ್ಕಳು.
One day I want them to become my brothers in Christ.
ಒಂದು ದಿನ ಇವರಿಗೆ ನಾನು ಕ್ರಿಸ್ತನಲ್ಲಿ ಸಹೋದರನಂತಿರಬೇಕು.
I want them to remain just my children.
ಅವರು ಕೇವಲ ನನ್ನ ಮಕ್ಕಳ ರೀತಿಯಲ್ಲೇ ಉಳ್ಕೊಂಡು ಹೋಗಬಾರದು.
Once humanly speaking, they are my children.
ಮಾನವ ರೂಪದಲ್ಲಿ ಮಾತನಾಡೋದಾದ್ರೆ ಅವರೆಲ್ಲ ನನ್ನ ಮಕ್ಕಳು.
But relationship wise, I don't want them to always distant father whom I always respect very highly.
ಸಂಬಂಧದಲ್ಲಿ ನೋಡೋದಾದ್ರೆ ಅವರೆಲ್ಲರೂ ನನ್ನ ಮಕ್ಕಳು, ನಾನು ಅವರಿಗೆ ತಂದೆ, ಅವರಿಂದ ಹೆಚ್ಚು ನಾನು ಗೌರವದಿಂದ ಕಾಣಲ್ಪಡಬೇಕು ಎಂಬುದಾಗಿಲ್ಲ ಯೋಚಿಸುವುದಾಗಿದೆ.
I want them to be equal to me.
ಅವರೆಲ್ಲರೂ ನನಗೆ ಸಮನಾಗಿ ಕಾಣಬೇಕು, ಸಮನಾಗಿ ನಾನು ಕೂಡ ವರ್ತಿಸಬೇಕು.
Do you want the brothers and sisters in your church to be equal to you?
ಪ್ರಿಯ ಸಹೋದರರೇ, ನೀವು ಕೂಡ ನಿಮ್ಮ ಸಭೆಯಲ್ಲಿರುವ ಮಿಕ್ಕ ಜನರ ಜೊತೆ ಸಮನಾಗಿರ್ತೀರಾ?
Get the same honor and respect that you are getting as an elder.
ನೀವು ಸಭಾ ಹಿರಿಯನಾಗಿ ಪಡೆದುಕೊಳ್ಳುವಂತ ಗೌರವ ಘನವನ್ನ ಅವರಿಗೂ ಕೂಡ ಸಿಗುವಂತೆ ಮಾಡ್ತೀರಾ?
As a senior elder.
ಒಬ್ಬ ಹಿರಿಯ ಸಹೋದರನಾಗಿದ್ದುಕೊಂಡು.
Dear brothers, there's a lot more pride in us than we think.
ಸಹೋದರರೆ, ನಾವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಗರ್ವ ಅಥವಾ ಅಹಂಕಾರವು ತುಂಬಿದೆ.
The hearts of the fathers must be restored to the children and children to the fathers.
ತಂದೆಗಳ ಮನಸ್ಸು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸು ತಂದೆಗಳ ಕಡೆಗೂ ತಿರುಗುವಂತಾಗಬೇಕು.
If you have that longing, God will answer it.
ನಿಮಗೆ ಆ ಒಂದು ಬಯಕೆ ಇರೋದಾದ್ರೆ ದೇವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ.
My sons are my brothers today.
ನನ್ನ ಮಕ್ಕಳು ಇಂದು ನನಗೆ ಸಹೋದರರಾಗಿದ್ದಾರೆ.
Because that was a longing in my heart for years.
ಅನೇಕ ವರ್ಷಗಳಿಂದ ಆ ಒಂದು ಬಯಕೆಯು ನನ್ನ ಹೃದಯದಲ್ಲಿ ಹುದುಗಿತ್ತು.
The same longing for every brother in the church.
ಸಭೆಯಲ್ಲಿರುವಂತ ಬೇರೆ ಸಹೋದರರಿಗೂ ಕೂಡ ಅದೇ ರೀತಿಯ ಬಯಕೆಯನ್ನು ನಾನು ಹೊಂದಿದ್ದೇನೆ.
I don't even want to be half an inch above anybody.
ನಾನು ಸಭೆಯಲ್ಲಿರುವಂತ ಯಾರಿಗಿಂತಲೂ ಸ್ವಲ್ಪ ಮೇಲಿರಬೇಕು ಅಂತ ಬಯಸಬಾರದು. ಪ್ರತಿಯೊಬ್ಬ ಸಭಾ ಹಿರಿಯರು ಅಲ್ಲ, ಪ್ರತಿಯೊಬ್ಬ ಸಹೋದರರು ಸಭೆಯಲ್ಲಿ ಎಂಬುದಾಗಿ ಇರಬೇಕು.
I don't have the slightest desire that anybody should speak to me with some great respect or anything.
ನನಗೆ ಸಭೆಯಲ್ಲಿ ಯಾರು ಕೂಡ ಗೌರವದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ನನ್ನ ಬಗ್ಗೆ ಆಡಬೇಕು ಅಂತ ನಾನು ಅಪೇಕ್ಷೆ ಹೊಂದಿಲ್ಲ.
We must get rid of all that, brothers.
ನಾವೆಲ್ಲರೂ ಈ ರೀತಿಯ ಮನೋಭಾವದಿಂದ ಹೊರಬರಬೇಕು ಪ್ರಿಯ ಸಹೋದರರೇ.
We need to see ourselves as what we are in God's eyes.
ದೇವರ ಕಣ್ಣಿಗೆ ನಾವು ಯಾವ ರೀತಿ ತೋರಿ ಬರ್ತೇವಲ್ಲ ಆ ರೀತಿಯಾಗಿ ನಮ್ಮನ್ನು ನಾವು ಕಾಣಬೇಕು.
Isaiah saw the Lord, he said, woe is me.
ಎಲಿಯನು ಕರ್ತನನ್ನು ನೋಡಿದಾಗ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಹೇಳಿದನು.
When Paul saw the Lord, he said, oh, I am the chief of sinners.
ಪೌಲನು ಕರ್ತನನ್ನು ನೋಡಿದಾಗ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ ಹೇಳಿದನು.
It's easy to quote that verse.
ಈ ಒಂದು ಮಾತನ್ನ ಹೇಳೋದು ಬಹಳ ಸುಲಭ.
You know, I can also say I am the chief of sinners.
ನಾನು ಕೂಡ ಹೇಳಬಹುದು ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ.
There also I may be seeking a reputation for my humility.
ನಾನು ದೀನತೆ ಉಳ್ಳವನು ಎಂದು ಗೊತ್ತಾಗಲಿ ಅಂತ ಅಲ್ಲಿಯೂ ಕೂಡ ನಾನು ಪ್ರಸಿದ್ಧಿಯನ್ನು ಹುಡುಕ್ತಾ ಇದ್ದೇನೆ.
The worst form of pride is when I seek honor from my for appearing to be a humble person.
ಗರ್ವದ ರೂಪ ಯಾವುದಪ್ಪ ಅಂತಂದ್ರೆ ನಾನು ದೀನನು ಎಂಬುದಾಗಿ ಜನರ ಎದುರುಗಡೆ ತೋರಿಸಿಕೊಳ್ಳುವುದಾಗಿದೆ.
Pride is such a deceitful thing.
ಗರ್ವವು ವಂಚಿಸುವಂತ ಸಂಗತಿಯಾಗಿದೆ.
You have heard that Paul said he's the least of the saints, he's the chief of sinners, so you also start quoting those words.
ಪೌಲನು ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ ಹೇಳಲು ಆರಂಭಿಸಿದಾಗ ನೀವು ಕೂಡ ಅದೇ ರೀತಿ ಹೇಳಬಹುದು.
I want to ask you an honest question.
ನಾನು ನಿಮಗೆ ಒಂದು ಪ್ರಾಮಾಣಿಕವಾದಂತ ಪ್ರಶ್ನೆಯನ್ನು ಕೇಳಬಯಸುತ್ತೇನೆ.
Have you ever felt a deep conviction that you are the least of all the brothers in your church?
ನಿಮ್ಮ ಸಭೆಯಲ್ಲಿರುವಂತ ಎಲ್ಲಾ ಸಹೋದರರಿಗಿಂತ ನಾನೇ ಅಲ್ಪನು ಅಥವಾ ಕನಿಷ್ಠನು ಅಂತ ನಿಮ್ಮ ಹೃದಯದಲ್ಲಿ ಅಂದುಕೊಂಡಿದ್ದೀರಾ?
Not just something that you say to appear so.
ನೀವು ಜನರ ಎದುರುಗಡೆ ಹೇಳುವಂತದ್ದಲ್ಲ ಅದು.
When you are alone before God, that you really feel you are the least of all.
ನೀವು ದೇವರ ಮುಂದೆ ಒಬ್ಬರೇ ಇದ್ದಾಗ ಎಲ್ಲರಿಗಿಂತ ನಾನೇ ಅಲ್ಪನು ಅಥವಾ ಕನಿಷ್ಠನು ಎಂದು ಹೇಳಿದ್ದೀರಾ?
One step further, where you feel you're the chief of all the sinners on the earth.
ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇಡೀ ಲೋಕದಲ್ಲಿರುವಂತ ಎಲ್ಲಾ ಪಾಪಿಗಳಿಗಿಂತ ನಾನೇ ಅತಿ ಮುಖ್ಯನು ಎಂಬುದಾಗಿ ಹೇಳಿದ್ದೀರಾ ಕರ್ತರ ಮುಂದೆ ಹೋಗಿ?
I don't think we can have that feeling all the time, but we must have some times when we have such a revelation from God.
ಯಾವಾಗಲೂ ನಾವು ಅದೇ ರೀತಿಯ ಒಂದು ಹೇಳಿಕೆಯನ್ನು ಅಂದುಕೊಳ್ಳೋದಲ್ಲ, ಕೆಲವೊಮ್ಮೆ ದೇವರಿಂದ ಪ್ರಕಟಣೆಗೊಂಡ ನಂತರ ನಮಗೆ ನಾವು ಆ ರೀತಿ ಅನ್ಕೊಂಡಿದ್ದೀವ.
But if you've never had such a revelation when you get alone before God,
ನೀವು ದೇವರ ಎದುರುಗಡೆ ಒಬ್ಬರೇ ಹೋದಾಗ ಆ ರೀತಿಯ ಪ್ರಕಟಣೆ ನಿಮಗೆ ಸಿಕ್ಕಿಲ್ಲ ಅಂತಾದ್ರೆ,
I would ask you to pray the prayer of Bartimaeus.
ನಾನು ನಿಮಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಬಾರ್ತೇಮಯನ ರೀತಿ ಪ್ರಾರ್ಥನೆಯನ್ನ ಮಾಡಿರಿ ಎಂಬುದಾಗಿ.
Lord says, what do you want?
ಕರ್ತರು ಆಗ ಕೇಳ್ತಾರೆ ಏನು ಮಾಡ್ಬೇಕು ನಾನು ನಿನಗೆ ಅಂತ.
Lord, open my eyes that I may see what I really am.
ನೀವು ಕೇಳ್ಕೊಳ್ರಿ, ಆಗ ನಾನು ನನ್ನ ಜೀವಿತದಲ್ಲಿ ಏನಾಗಿದ್ದೀನಲ್ಲ ಅದನ್ನ ಸ್ಪಷ್ಟವಾಗಿ ನೋಡುವಂತೆ ಸಹಾಯ ಮಾಡುವಂತ.
What I really want to be.
ಆ ರೀತಿ ನಾನು ಆಗಬೇಕು ಎಂಬುದಾಗಿ ನೀವು ಹೇಳಬೇಕು.
What you really want me?
ನಾನು ಏನಾಗಬೇಕು ಅಂತ ದೇವರೇ ನೀವು ಬಯಸುತ್ತೀರೋ ಆ ರೀತಿ ನಾನು ಇರಬೇಕು ಅಂತ ಹೇಳಬೇಕು.
The secret of Jesus' life, as you have often heard me say, is this.
ಯೇಸುವಿನ ರಹಸ್ಯ ಜೀವಿತದ ಗುರುತೇನಪ್ಪ ಅಂದ್ರೆ ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ, ಕೇಳಿರ್ತೀರಿ.
John chapter 6.
ಯೋಹಾನ ಆರನೇ ಅಧ್ಯಾಯ.
We say that Jesus came like us.
ಯೇಸು ನಮ್ಮ ಹಾಗೆ ಬಂದರು ಎಂಬುದಾಗಿ ನಾವು ಹೇಳ್ತೇವೆ.
An example for us.
ಯೇಸು ನಮಗೆ ಮಾದರಿ ಅಥವಾ ಉದಾಹರಣೆ ಆಗಿದ್ದಾರೆ ಎಂಬುದಾಗಿ ಹೇಳ್ತೀವಿ.
Here is where we have to follow.
ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯೇಸುವನ್ನು ಹಿಂಬಾಲಿಸಬೇಕು.
John 6:38.
ಯೋಹಾನ 6:38.
This is a description of Jesus' entire life.
ಯೇಸುವಿನ ಇಡೀ ಜೀವಿತದ ಒಂದು ವಿವರಣೆ ಇದಾಗಿದೆ.
I came from heaven to earth, never to do my own will, but to do the will of him.
ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದನು.
That in simple words is the meaning of taking up the cross every day.
ಪ್ರತಿನಿತ್ಯ ಶಿಲುಬೆಯನ್ನು ಹೋರುವಂತದ್ದರ ಸ್ಪಷ್ಟವಾದ ಅರ್ಥ ಇದೇ ಆಗಿದೆ.
Lord, I never want to do my own will.
ಕರ್ತರೆ, ನಾನು ನನ್ನ ಜೀವಿತದಲ್ಲಿ ನನ್ನ ಸ್ವಂತ ಚಿತ್ತವನ್ನು ಮಾಡಲು ನನಗೆ ಇಷ್ಟ ಇಲ್ಲ.
I never want to speak what I want to speak.
ನಾನು ಮಾತನಾಡಲು ಇಚ್ಛೆ ಪಡುವಂತದ್ದನ್ನ ಮಾತನಾಡಲು ನನಗೆ ಇಷ್ಟ ಇಲ್ಲ.
I'm not talking about preaching. Preaching, we always want to ask God, what shall I say?
ನಾನು ಹೇಳುವಂತದ್ದು ಬೋಧನೆ ಅಲ್ಲ. ಬೋಧನೆ ಅಂತ ಬರುವಾಗ ನಾವು ಕರ್ತರ ಬಳಿ ಹೋಗಿ ಕೇಳ್ತೇವೆ, ನಾನು ಏನ್ ಹೇಳಬೇಕು ಹೇಳ್ರಿ ಅಂತ.
I'm saying when you talk to your wife. ಟು ಸೇ ಲಾರ್ಡ್ ಐ ಡೋಂಟ್ ವಾಂಟ್ ಟು ಸೇ ವಾಟ್ ಐ ವಾಂಟ್ ಟು ಸೇ ಐ ವಾಂಟ್ ಟು ಸೇ ವಾಟ್ ಯು ವಾಂಟ್
ನೀವು ಹೇಳಬೇಕು ಕರ್ತರೆ ನಾನು ನನ್ನ ಹೆಂಡತಿ ಬಳಿ ಹೋದಾಗ ನಾನೇನ್ ಮಾತನಾಡಬೇಕು ಅಂತ ಇಷ್ಟಪಡ್ತೀನಲ್ಲ ಅದು ಮಾತಾಡಕ್ ಇಷ್ಟ ಇಲ್ಲ ನೀವು ಏನ್ ಇಷ್ಟಪಡ್ತಿರಲ್ಲ ಅದು ಮಾತಾಡಬೇಕು ಅಂತ
ವೆನ್ ಐ ಟಾಕ್ ಟು ಅದರ್ ಬ್ರದರ್ಸ್ ಇನ್ ದಿ ಚರ್ಚ್
ಸಭೆಯಲ್ಲಿರುವಂತ ಸಹೋದರರ ಬಳಿ ನಾನು ಮಾತನಾಡಲು ಹೋದಾಗ
ಆರ್ ವೆನ್ ಐ ಹ್ಯಾವ್ ಟು ಕರೆಕ್ಟ್ ಸಮ್ ಬ್ರದರ್ ಹೂಸ್ ಗಾನ್ ರಾಂಗ್
ಯಾರು ತಪ್ಪಾಗಿ ಹೋಗ್ತಾ ಇದಾರಲ್ಲ ಅವರನ್ನ ಸರಿಪಡಿಸಲು ಅಥವಾ ತಿದ್ದಲು ಹೋದಾಗ
ಲಾರ್ಡ್ ಐ ಡೋಂಟ್ ವಾಂಟ್ ಟು ಸ್ಪೀಕ್ ವಾಟ್ ಐ ವಾಂಟ್ ಟು ಸ್ಪೀಕ್
ನಾನು ಮಾತನಾಡಬೇಕು ಅಂದುಕೊಂಡದ್ದನ್ನ ನಾನು ಮಾತನಾಡಲು ಇಷ್ಟಪಡುವುದಿಲ್ಲ
What do you want me to say?
ನೀನು ಏನು ಮಾತನಾಡಲು ಇಷ್ಟಪಡ್ತೀಯೋ ದೇವ್ರೆ ಅದನ್ನೇ ನಾನು ಮಾತನಾಡಬೇಕು ಅಂತ ಹೇಳಬೇಕು ನೀವು
Same prayer that we pray when we get up to preach.
ಇದೇ ಪ್ರಾರ್ಥನೆಯನ್ನ ನಾನು ಬೋಧನೆ ಮಾಡಲು ಎದ್ದಾಗ ಪ್ರಾರ್ಥನೆ ಮಾಡ್ತೇನೆ
To have that same prayer, Lord, in all my conversation, I don't want to speak what I want to say.
ನಾನು ಮಾತುಕತೆ ನಡೆಸುವಂತ ಪ್ರತಿಯೊಂದು ವಿಚಾರದಲ್ಲೂ ನಾನು ಮಾತನಾಡುವಂತದ್ದನ್ನ ಮಾತನಾಡಲು ಇಷ್ಟ ಇಲ್ಲ ನನಗೆ
ಆರ್ಡಿನರಿ ರಿಲೇಶನ್ಶಿಪ್ಸ್ ಆಫ್ ಲೈಫ್ ಇನ್ ಅವರ್ ಹೋಮ್
ನಮ್ಮ ಕುಟುಂಬ ಜೀವಿತದಲ್ಲಿರುವಂತ ಸರಳ ಸಾಮಾನ್ಯ ಜೀವಿತದಲ್ಲೂ ಕೂಡ
ಇನ್ ಮೈ ಪ್ಲೇಸ್ ಆಫ್ ವರ್ಕ್
ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಕೂಡ
ಐ ಕೇಮ್ ಫ್ರಮ್ ಐ ಆಮ್ ಲಿವಿಂಗ್ ಆನ್ ದಿಸ್ ಅರ್ಥ್ ನಾಟ್ ಟು ಡೂ ಮೈ ಓನ್ ವಿಲ್
ನಾನು ಇಹಲೋಕದಲ್ಲಿ ಜೀವಿಸುತ್ತಿರುವುದು ನನ್ನ ಸ್ವಂತ ಚಿತ್ತವನ್ನ ಮಾಡಲು ಅಲ್ಲ
Do what God wants me to do.
ದೇವರು ಏನು ಮಾಡಲು ಇಷ್ಟಪಡ್ತಾರಲ್ಲ ಅದನ್ನು ಮಾಡಲು
Do what I want to speak.
ನಾನು ಮಾತನಾಡಬೇಕು ಅಂದುಕೊಂಡದ್ದನ್ನ ನಾನು ಮಾತನಾಡಲು ಇಷ್ಟ ಇಲ್ಲ ನನಗೆ
What God wants me to speak.
ದೇವರು ಏನು ಮಾತನಾಡಲು ಇಷ್ಟಪಡ್ತಾರಲ್ಲ ಅದನ್ನೇ ನಾನು ಮಾತನಾಡಲು ಇಷ್ಟಪಡುತ್ತೇನೆ
And let me give you this assurance, dear brothers.
ಪ್ರಿಯ ಸಹೋದರರೇ ಈ ಒಂದು ಭರವಸೆಯನ್ನ ನಾನು ನಿಮಗೆ ಕೊಡಲು ಇಷ್ಟಪಡ್ತೇನೆ
If you seek to live like that every day,
ನೀವು ಪ್ರತಿನಿತ್ಯ ಈ ರೀತಿಯಾಗಿ ಜೀವಿಸುವುದನ್ನು ಕಲಿತುಕೊಂಡಾಗ
ವೆನ್ ಯು ಗೆಟ್ ಅಪ್ ಟು ಸ್ಪೀಕ್ ಗಾಡ್ಸ್ ವರ್ಡ್ ಆನ್ ಸಂಡೇಸ್ ಆರ್ ಅದರ್ ಡೇಸ್
ಭಾನುವಾರ ಆಗಲಿ ಅಥವಾ ಬೇರೆ ದಿನ ಆಗಲಿ ನೀವು ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ನಿಂತಾಗ
ಯು ವೋಂಟ್ ಈವನ್ ಹ್ಯಾವ್ ಟು ಪ್ರೇ ಲಾರ್ಡ್ ಸ್ಪೀಕ್ ಥ್ರೂ ಮೀ
ಕರ್ತರೆ ನನ್ನ ಮುಖಾಂತರ ಮಾತನಾಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ
ಯು ವಿಲ್ ಸ್ಪೀಕ್
ನಿಮ್ಮ ಮುಖಾಂತರ ದೇವರು ಮಾತನಾಡೇ ಮಾತಾಡ್ತಾರೆ
ಬಿಕಾಸ್ ದಟ್ ಹ್ಯಾಸ್ ಬಿಕಮ್ ಯುವರ್ ವೇ ಆಫ್ ಲೈಫ್ ದಟ್ ಯು ನೆವರ್ ವಾಂಟ್ ಟು ಸೇ ವಾಟ್ ಯು ವಾಂಟ್ ಟು ಸೇ
ನಿಮ್ಮ ಜೀವಿತದ ಮಾರ್ಗವೇ ಬದಲಾಗ್ತದೆ ನೀವು ಏನ್ ಮಾತನಾಡಬೇಕು ಅಂತ ಅನ್ಕೊಂತಿರಲ್ಲ ಅದು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆಗಿಂದ ನಾವು ನಮ್ಮ ಮಾತಿನ ವಿಚಾರದಲ್ಲಿ ಬಹು ಎಚ್ಚರಿಕೆಯಿಂದ ಇರಬೇಕು
ಬಿ ಡಿಸಿಪ್ಲಿನ್ ಇನ್ ಯುವರ್ ಲೈಫ್
ನಿಮ್ಮ ಜೀವಿತದಲ್ಲಿ ಶಿಸ್ತನ್ನ ಅಳವಡಿಸಿಕೊಳ್ಳಿರಿ
ಎಂಫಸಿಸ್ ಆನ್ ಬೀಂಗ್ ಫಿಲ್ಡ್ ವಿತ್ ದಿ ಸ್ಪಿರಿಟ್ ಇಸ್ ವೆರಿ ಇಂಪಾರ್ಟೆಂಟ್
ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತ ಮಾತು ಬಹಳ ಮುಖ್ಯವಾಗಿದೆ
ಬಟ್ ಲೆಟ್ ಮೀ ಗಿವ್ ಯು ದಿಸ್ ವರ್ಡ್ಸ್ ಆಲ್ಸೋ ಇನ್ ಕ್ಲೋಸಿಂಗ್
ಈ ಒಂದು ವಚನವನ್ನ ಹೇಳಿ ನಾನು ಮುಗಿಸುತ್ತೇನೆ
1 ಕೊರಿಂಥಿಯನ್ಸ್ 9
ಒಂದು ಕೊರಿಂತ ಒಂಬತ್ತನೇ ಅಧ್ಯಾಯ
ಅಂಡ್ ವರ್ಸ್ 27
27ನೇ ವಚನ
ಪ್ಲೀಸ್ ಮೆಡಿಟೇಟ್ ಆನ್ ದಿಸ್
ಇದನ್ನ ಧ್ಯಾನಿಸಿರಿ ಯಾವಾಗಲೂ
ಐ ಡಿಸಿಪ್ಲಿನ್ ಮೈ ಬಾಡಿ ಅಂಡ್ ಮೇಕ್ ಇಟ್ ಮೈ ಸ್ಲೇವ್ ಸೊ ದಟ್ ಆಫ್ಟರ್ ಐ ಪ್ರೀಚ್ ಟು ಅದರ್ಸ್ ಐ ಆಮ್ ನಾಟ್ ಡಿಸ್ಕ್ವಾಲಿಫೈಡ್ ಮೈಸೆಲ್ಫ್
ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ
ದಿಸ್ ಇಸ್ ದಿ ಗ್ರೇಟ್ ಅಪೋಸ್ಟಲ್ ಪಾಲ್ ಸೇಯಿಂಗ್ ದಟ್ ಹಿ ಕುಡ್ ಬಿ ಡಿಸ್ಕ್ವಾಲಿಫೈಡ್ ಇನ್ ದಿ ಫೈನಲ್ ಡೇ
ದೊಡ್ಡ ಅಪೋಸ್ತಲನಾದ ಪೌಲನಿಗೆ ಭಯ ಇತ್ತು ಕೊನೆ ದಿನದಲ್ಲಿ ನಾನು ಎಲ್ಲಿ ಅನರ್ಹನಾಗ್ಬಿಡ್ತೇನೆ ಅಂತ
ಯು ನೋ ಸಮ್ ಟೈಮ್ಸ್ ಇನ್ ದಿಸ್ ಒಲಿಂಪಿಕ್ ಲಾಂಗ್ 10,000 ಮೀಟರ್ಸ್ ರೇಸಸ್ ಸಂಬಡಿ ಹ್ಯಾಸ್ ಕಮ್ ಫಸ್ಟ್
ಈ ಒಲಿಂಪಿಕ್ ಆಟಗಳಲ್ಲಿ 10,000 ಮೀಟರ್ ಓಟವನ್ನ ಓಡುವಾಗ ಅದರಲ್ಲಿ ಕೆಲವರು ಪ್ರಥಮ ಸ್ಥಾನ ಗಳಿಸಿಕೊಳ್ಳುತ್ತಾರೆ
ಅಂಡ್ ನೇಮ್ ಕಮ್ಸ್ ಅಪ್ ಸೋ ಅಂಡ್ ಸೋ ಇಸ್ ಫಸ್ಟ್
ಅವರು ಈ ರೀತಿಯಾಗಿ ಪ್ರಕಟಣೆ ಮಾಡ್ತಾರೆ ಇವರು ಪ್ರಥಮ ಸ್ಥಾನ ಗಳಿಸಿದ್ರು ಅಂತ
ಅಂಡ್ ದೆನ್ 5 ಮಿನಿಟ್ಸ್ ಲೇಟರ್ ಇಟ್ ಸೇಸ್ ನೋ ಹಿ ಇಸ್ ಡಿಸ್ಕ್ವಾಲಿಫೈಡ್ ಬಿಕಾಸ್ ಹಿ ವಯಲೇಟೆಡ್ ಸಮ್ ರೂಲ್ ಇನ್ ದಿ ಮಿಡಲ್ ಆಫ್ ದಿ ರೇಸ್
5 ನಿಮಿಷದ ನಂತರ ಇನ್ನೊಂದು ಪ್ರಕಟಣೆ ಬರುತ್ತೆ ಈತನು ಅನರ್ಹನಾಗಿದ್ದಾನೆ ಯಾಕಂದ್ರೆ ಓಟದ ಮಧ್ಯದಲ್ಲಿ ಆಟದ ನಿಯಮವನ್ನ ಮುರಿದಿದ್ದಕ್ಕಾಗಿ ಎಂಬುದಾಗಿ
Somewhere along the line, he did not stay in the track.
ಓಟದ ನಡುವೆ ಒಂದು ಕಡೆ ಆತನು ತನ್ನ ದಾರಿಯನ್ನು ಬಿಟ್ಟು ತಪ್ಪಾಗಿ ಓಡಿರುತ್ತಾನೆ.
And but he realizes it only when he comes to the finishing line.
ಕೊನೆಯ ಹಂತಕ್ಕೆ ಬಂದಾಗ ಆತನಿಗೆ ಗ್ರಹಿಕೆ ಆಯಿತು.
And Paul says, "At danger, I can also face."
ಪೌಲನು ಹೇಳ್ತಾನೆ, ನಾನು ಕೂಡ ಇಂತಹ ಅಪಾಯವನ್ನು ಎದುರಿಸುತ್ತೇನೆ ಅಂತ.
How shall I make sure? That when I come to the finishing line, I am not disqualified.
ನಾನು ಈ ಒಂದು ಓಟದ ಕೊನೆಯಲ್ಲಿ ಬಂದಾಗ ಅನರ್ಹನಾಗದಂತೆ ನಿಶ್ಚಯಪಡಿಸಿಕೊಳ್ಳುವುದು ಹೇಗೆ?
I discipline my body and make it my slave.
ನಾನು ನನ್ನ ದೇಹವನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುವುದಾಗಿದೆ.
As the living Bible says, I make my body do what it should do and not what it wants to do.
Living Bible anuvada ee reetiyagi helutade nanna dehakke yenu beko adanna nanu maduvudilla nanna dehakke agatyate iruvantadanna nanu maartene ebadagi adanna mattomme helutene
I do not allow my body to do what it wants to do.
ನನ್ನ ದೇಹವು ಏನು ಮಾಡಬೇಕು ಅಂತ ಬಯಸುತ್ತೋ ಅದನ್ನು ನಾನು ಮಾಡೋದಿಲ್ಲ.
But what it should do.
ಅದು ಮಾಡಲೇಬೇಕಾದ ಅಗತ್ಯತೆ ಏನಿದೆಯೋ ಅದನ್ನ ಮಾಡ್ತೇನೆ.
I do not allow my eyes to read or look at what it wants to read and look at.
ನನ್ನ ಕಣ್ಣು ನೋಡಲು ಅಥವಾ ಓದಲು ಇಷ್ಟಪಡುವಂತದ್ದನ್ನ ನಾನು ಮಾಡುವುದಿಲ್ಲ.
I tell my eyes to read and look at what it should be reading and looking.
ನನ್ನ ಕಣ್ಣು ಯೋಗ್ಯವಾದದ್ದನ್ನ ನೋಡಲು ಮತ್ತು ಯೋಗ್ಯವಾದದ್ದನ್ನ ಓದಲು ನಾನು ಅನುಮತಿಸುತ್ತೇನೆ.
I don't allow my stomach to tell me what I should keep on eating.
ನನ್ನ ಹೊಟ್ಟೆಯು ನನಗೆ ಹೇಳಬಾರದು ನಾನು ಏನೇನು ತಿನ್ನಬೇಕು ಅಂತ.
No.
ಇಲ್ಲ.
I'm going to take the stomach. I'm going to decide what you're going to eat.
ನಾನು ಹೊಟ್ಟೆಯ ವಿಷಯವಾಗಿ ನಿರ್ಧಾರ ತಗೋಬೇಕು, ನನ್ನ ಹೊಟ್ಟೆಗೆ ಏನೇನು ಹಾಕಬೇಕು ಅಂತ.
I'm going to be disciplined.
ನನ್ನ ನಾನು ಶಿಸ್ತುಪಡಿಸಿಕೊಳ್ಳಬೇಕು.
I don't think that Jesus was a big fat person.
ಯೇಸು ಒಬ್ಬ ದಪ್ಪ ಉಳ್ಳಂತ ಮನುಷ್ಯನು ಎಂಬುದಾಗಿ ನಾನು ನೆನೆಸುವುದಿಲ್ಲ.
I'm not despising people who are naturally fat because of something in their genes.
ಸ್ವಾಭಾವಿಕವಾಗಿ ಯಾರು ದಪ್ಪ ಇರ್ತಾರಲ್ಲ ಅಂತವ್ರನ್ನ ನಾನು ತಿರಸ್ಕಾರ ಆಗಲಿ ಅಥವಾ ನಿರಾಕರಿಸೋದಾಗ್ಲಿ ಮಾಡ್ತಾ ಇಲ್ಲ ಇಲ್ಲಿ.
I'm talking about people who have no control over their eating, that they just increase their weight all the time.
ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಯಾರಿಗೆ ಆಹಾರದ ವಿಷಯದಲ್ಲಿ ನಿಯಂತ್ರಣ ಇಲ್ಲದೆ ತಮ್ಮ ದೇಹವನ್ನ ಊದಿಸಿಕೊಳ್ತಾ ಇದಾರಲ್ಲ ಅಂತವ್ರ ಬಗ್ಗೆ
ಮಾತನಾಡ್ತಾ.
ನನ್ನ ದೇಹದ ಭಾಗಗಳನ್ನ ನನ್ನ ಗುಲಾಮರನ್ನಾಗಿ ಇಟ್ಟುಕೊಳ್ಳಬೇಕು.
Why did Jesus speak about fasting?
ಯಾಕೆ ಯೇಸು ಸ್ವಾಮಿ ಉಪವಾಸದ ಕುರಿತು ಮಾತನಾಡಿದ್ರು?
Why did he say that after the bridegroom is gone, the friends of the bridegroom will fast?
ಯೇಸು ಯಾಕೆ ಈ ರೀತಿ ಹೇಳಿದ್ರು? ಮೊದಲಿಂಗನು ಹೋದ ನಂತರ ಮೊದಲಿಂಗನ ಸ್ನೇಹಿತರು ಉಪವಾಸ ಮಾಡ್ತಾರೆ ಎಂಬುದಾಗಿ.
Why does it say in Philippians 3:19?
ಫಿಲಿಪ್ಪಿ 3:19 ಈ ರೀತಿ ಹೇಳುತ್ತೆ.
That some people, their God is their appetite.
ಕೆಲವು ಜನರಿಗೆ ತಮ್ಮ ಹೊಟ್ಟೆಯೇ ದೇವರಾಗಿರುತ್ತದೆ ಎಂಬುದಾಗಿ.
The longing to eat more and more food is their God.
ಹೆಚ್ಚು ಹೆಚ್ಚು ಆಹಾರವನ್ನ ತಿನ್ನುವಂತ ಬಯಕೆಯನ್ನು ಅವರು ಹೊಂದಿರುತ್ತಾರೆ ಮತ್ತು ತಮ್ಮ ಹೊಟ್ಟೆಯನ್ನ ದೇವರನ್ನಾಗಿ ಮಾಡಿಕೊಂಡಿರ್ತಾರೆ ಈ ರೀತಿಯಾಗಿ.
ಹತ್ತೊಂಬತ್ತನೇ
ವಚನ ಈ ರೀತಿಯಾಗಿ ಹೇಳುತ್ತೆ, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು ಎಂಬುದಾಗಿ.
ಇಸ್ ದಿಸ್ ಇಂಪಾರ್ಟೆಂಟ್?
ಇದು ತುಂಬಾ ಮುಖ್ಯನಾ?
ಯು ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್ ಇನ್ ದ ಫೈನಲ್ ಡೇ. ಪೌಲ್ ಸೇಡ್,
ಪೌಲನು ಹೇಳುತ್ತಾನೆ, ನಿಮ್ಮನ್ನ ನೀವು ಶಿಸ್ತು ಪಡಿಸಿಕೊಳ್ಳಲಿಲ್ಲ ಅಂದ್ರೆ ಕೊನೆಯ ದಿನದಲ್ಲಿ ನೀವು ಅನರ್ಹರಾಗಿ ಕಾಣಸಿಗುತ್ತೀರಿ ಅಂತ.
Let me say this, my dear brothers.
ನಾನು ನಿಮಗೆ ಹೇಳಿಕ್ ಇಷ್ಟಪಡ್ತೇನೆ ನನ್ನ ಪ್ರಿಯ ಸಹೋದರರೇ.
Being baptized in the Holy Spirit and fire is one side of truth.
ಪವಿತ್ರಾತ್ಮನಲ್ಲಿ ಮತ್ತು ಬೆಂಕಿಯಲ್ಲಿ ಸ್ನಾನ ಮಾಡಿಸಿಕೊಳ್ಳುವುದು ಒಂದು ಕಡೆಯ ಸತ್ಯವಾದರೆ,
we must discipline our body every day is the other side of truth.
ಪ್ರತಿನಿತ್ಯ ನಮ್ಮ ದೇಹವನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುವಂತದ್ದು ಮತ್ತೊಂದು ರೀತಿ.
Otherwise you're like a one-legged person, unstable in your walk.
ಒಬ್ಬ ಮನುಷ್ಯನಿಗೆ ಒಂದು ಕಾಲು ಮಾತ್ರ ಇತ್ತು ಅಂದ್ರೆ ನಡೆಯಲು ಅಷ್ಟು ಸರಿ ಅನ್ಸಲ್ಲ.
We must be filled with the Holy Spirit every day.
ನೀವು ಪ್ರತಿನಿತ್ಯ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು.
We must be disciplined in what we read and look at.
ನೀವು ಓದುವಂತ ಮತ್ತು ನೋಡುವಂತ ವಿಷಯದಲ್ಲಿ ಶಿಸ್ತುಪಡಿಸಿಕೊಳ್ಳಬೇಕು.
Discipline in our speech.
ಮಾತಿನಲ್ಲಿ ಶಿಸ್ತುಪಡಿಸಿಕೊಳ್ಳಬೇಕು.
How you speak to your wife and children and neighbors and everybody else.
ನಿಮ್ಮ ಹೆಂಡತಿ, ಮಕ್ಕಳು, ನೆರೆಹೊರೆಯವರು ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡುವಂತ ವಿಷಯದಲ್ಲಿ ಶಿಸ್ತುಪಡಿಸಿಕೊಳ್ಳಬೇಕು.
Discipline in how you spend your money to satisfy yourself.
ನಿಮ್ಮನ್ನ ನೀವು ತೃಪ್ತಿಪಡಿಸಿಕೊಳ್ಳುವಂತ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಶಿಸ್ತುಪಡಿಸಿಕೊಳ್ಳಬೇಕು. ತಿನ್ನುವಂತ ವಿಷಯದಲ್ಲಿ ಶಿಸ್ತುಪಡಿಸಿಕೊಳ್ಳಬೇಕು.
That to me are the two legs.
ಅದು ಎರಡು ಕಾಲುಳ್ಳದ್ದು ಎಂಬುದಾಗಿ.
We filled with the Holy Spirit.
ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು.
To be disciplined is part of taking up the cross.
ಪ್ರತಿನಿತ್ಯ ಶಿಲುಬೆ ಹೋರುವುದರ ಭಾಗವು ಶಿಸ್ತುಪಡಿಸಿಕೊಳ್ಳುವುದಾಗಿದೆ.
Many have emphasized the fullness of the Spirit but not the way of the cross.
ಅನೇಕರು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರ ಬಗ್ಗೆ ಒತ್ತಿ ಹೇಳಿದ್ದಾರೆ, ಆದರೆ ಪ್ರತಿನಿತ್ಯ ಶಿಲುಬೆ ಹೋರುವುದರ ಬಗ್ಗೆ ಒತ್ತಿ ಹೇಳಿಲ್ಲ.
Paul said in Philippians 3.
ಪೌಲನು ಫಿಲಿಪ್ಪಿ 3ರಲ್ಲಿ ಈ ರೀತಿ ಹೇಳಿದ್ದಾನೆ.
Verse 1.
ಒಂದನೇ ವಚನ.
To write the same things again and again is no trouble to me.
ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ.
So I say the same thing.
ನಾನು ಅದೇ ಸಂಗತಿಯನ್ನ ನಿಮಗೆ ಹೇಳ್ತೇನೆ.
Repeat the same things to you again and again is no trouble for me, but it's a safeguard.
ಮೊದಲು ತಿಳಿಸಿದ ಮಾತುಗಳನ್ನ ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ, ನಿಮ್ಮನ್ನಾದರೂ ಅದು ದೂರ ಮಾಡುವುದು.
Zero desire to appear as a preacher who's always teaching and preaching something new.
ಯಾವಾಗಲಾದರೂ ಹೊಸ ವಿಷಯಗಳನ್ನ ಬೋಧಿಸುವಂತ ಬಯಕೆ ನನಗೆ ಇಲ್ಲ.
If you've heard me for the last 20-30 years you heard, I always preach the same thing.
ನೀವು ನನ್ನಿಂದ ಕಳೆದ 20-30 ವರ್ಷಗಳಿಂದ ಕೇಳಿದ್ರೆ ಅದೇ ಸಂಗತಿಗಳನ್ನ ಇಂದೂ ಕೂಡ ಬೋಧಿಸುತ್ತಿದ್ದೇನೆ ನಾನು.
And that's a safeguard Paul says for you that I keep on repeating the same thing.
ಮೊದಲು ತಿಳಿಸಿದ ಮಾತುಗಳನ್ನೇ ತಿರುಗಿ ನಿಮಗೆ ಬರೆಯುತ್ತಿದ್ದೇನೆ ಎಂಬುದಾಗಿ ಪೌಲನ್ ಹೇಳುತ್ತಾನೆ.
I want to say in conclusion.
ನಾನು ಮುಕ್ತಾಯದಲ್ಲಿ ಒಂದು ಮಾತನ್ನ ನಿಮಗೆ ಹೇಳುತ್ತೇನೆ.
I highly appreciate and value all of you brothers.
ಪ್ರಿಯ ಸಹೋದರರೇ, ನಿಮ್ಮೆಲ್ಲರನ್ನು ಉನ್ನತವಾಗಿ ಪ್ರಶಂಸಿಸುತ್ತೇನೆ ಮತ್ತು ಮೌಲ್ಯವೆಂದು ನಾನು ಎಣಿಸುತ್ತೇನೆ.
You may not know that, but it is true.
ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಅದು ಸತ್ಯ.
It's not easy to be an elder in a CFC church.
CFC ಸಭೆಗಳಲ್ಲಿ ಹಿರಿಯರಾಗಿರುವಂತದ್ದು ಅಷ್ಟು ಸುಲಭ ಅಲ್ಲ.
The standard is so high.
ಇಲ್ಲಿರುವಂತ ಗುಣಮಟ್ಟ ಬಹಳ ಉನ್ನತವಾಗಿದೆ.
People are watching us, trying to find fault.
ಜನರು ನಮ್ಮನ್ನ ನೋಡ್ತಾ ಇರ್ತಾರೆ, ನಮ್ಮಲ್ಲಿ ತಪ್ಪನ್ನ ಹುಡುಕಲು ಪ್ರಯತ್ನ ಮಾಡ್ತಿರ್ತಾರೆ.
Let me tell you, I am not looking at you to see if there is any fault in you.
ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮಲ್ಲಿ ಯಾವುದೇ ರೀತಿ ತಪ್ಪನ್ನ ಹುಡುಕಲು ನಾನು ಪ್ರಯತ್ನ ಮಾಡ್ತಾ ಇಲ್ಲ.
I look at you and I appreciate you, everyone.
ನಾನು ನಿಮ್ಮನ್ನ ಪ್ರತಿಯೊಬ್ಬರನ್ನ ನೋಡಿ ಪ್ರಶಂಸಿಸುತ್ತೇನೆ.
I value you as my brothers and my co-workers.
ನನ್ನ ಸಹೋದರರು ಮತ್ತು ಜೊತೆ ಕೆಲಸದವರಾದ ನಿಮ್ಮನ್ನು ಮೌಲ್ಯರೆಂದು ಎಣಿಸುತ್ತೇನೆ ನಾನು.
I am not in any way superior to any of you.
ನಾನು ನಿಮಗೆಲ್ಲರಿಗಿಂತ ಶ್ರೇಷ್ಠನು ಉನ್ನತನು ಆಗಿಲ್ಲ.
I am a fellow worker with you in the body of Christ.
ಕ್ರಿಸ್ತನ ದೇಹದಲ್ಲಿ ನಿಮ್ಮ ಜೊತೆ ಕೆಲಸದವನಾಗಿದ್ದೇನಷ್ಟೇ.
Thank you for praying for me.
ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದಕ್ಕಾಗಿ ನಿಮಗೆ ಕೃತಜ್ಞತೆಗಳು.
And thank you for your fellowship which has helped me so much through the years.
ನಿಮ್ಮ ಅನ್ಯೋನ್ಯತೆಯು ನನ್ನ ಜೀವಿತಾವಧಿಯಲ್ಲಿ ತುಂಬಾ ಸಹಾಯ ಮಾಡಿದೆ ನನಗೆ.
I don't know all of you personally because the church has grown so much.
ಸಭೆಯು ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ವೈಯಕ್ತಿಕವಾಗಿ ನಿಮ್ಮಲ್ಲಿ ಬಹಳಷ್ಟು ಜನರು ನನಗೆ ತಿಳಿದಿಲ್ಲ.
But I value all of you.
ಆದರೆ ನಿಮ್ಮನ್ನೆಲ್ಲರನ್ನು ಮೌಲ್ಯರೆಂದೆಣಿಸುತ್ತೇನೆ.
Let us pray.
ಪ್ರಾರ್ಥನೆ ಮಾಡಿಕೊಳ್ಳೋಣ.
Heavenly Father.
ಪರಲೋಕದ ತಂದೆಯೇ.
Help us to realize what a fantastic honor it is to be called to represent you on this earth.
ಇಹಲೋಕದಲ್ಲಿ ನಿಮ್ಮನ್ನು ಪ್ರತಿನಿಧಿಸಲು ನಾನು ಕರೆಯಲ್ಪಟ್ಟಿರುವುದು ಒಂದು ಗೌರವವೇ ಆಗಿದೆ ಎಂದು ಗ್ರಹಿಸಿಕೊಳ್ಳುವಂತೆ ನನಗೆ ಸಹಾಯ ಮಾಡು.
ಲಾರ್ಡ್, ಥ್ಯಾಂಕ್ ಯು ಫಾರ್ ದಿಸ್ ಆನರ್.
ಈ ಒಂದು ಗೌರವಕ್ಕಾಗಿ ನಿಮಗೆ ಕೃತಜ್ಞತೆಗಳು ಕರ್ತಾರೆ.
ಜಸ್ಟ್ ಟು ಬಿ ಏಬಲ್ ಟು ಸ್ಪೀಕ್ ಯುವರ್ ವರ್ಡ್ ಟು ಪೀಪಲ್.
ನಿಮ್ಮ ವಾಕ್ಯಗಳನ್ನು ಜನರಿಗೆ ಕೊಡಲು ನನ್ನನ್ನು ನಡೆಸಿದ್ದಕ್ಕಾಗಿ ಕೃತಜ್ಞತೆಗಳು.
ಟು ಬಿ ಯುವರ್ ಸ್ಪೋಕ್ಸ್,
ನಿಮ್ಮ ಪರವಾಗಿ ಮಾತನಾಡುವಂತ ವ್ಯಕ್ತಿಗಳನ್ನಾಗಿ ನಮ್ಮನ್ನು ನೇಮಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು.
ರೆಪ್ರೆಸೆಂಟ್ ಜೀಸಸ್ ಕ್ರೈಸ್ಟ್,
ಯೇಸು ಕ್ರಿಸ್ತನನ್ನು ಪ್ರತಿನಿಧಿಸುವಂತದ್ದು ಅದ್ಭುತವೇ ಸರಿ.
ಹ್ಯಾವ್ ಮರ್ಸಿ ಆನ್ ಅಸ್,
ನಮ್ಮ ಮೇಲೆ ಕರುಣೆ ತೋರು ಯೇಸುವೆ.
ಫರ್ಗಿವ್ ಅಸ್ ವೇರ್ ವಿ ಹ್ಯಾವ್ ನಾಟ್ ರೆಪ್ರೆಸೆಂಟೆಡ್ ಜೀಸಸ್ ಪ್ರಾಪರ್ಲಿ ಬೈ ಅವರ್ ವೇ ವಿ ಲಿವ್.
ನಾವು ಜೀವಿಸುವಂತ ವಿಧದಲ್ಲಿ ನಿಮ್ಮನ್ನು ಸರಿಯಾಗಿ ಪ್ರತಿನಿಧಿಸಿಲ್ಲ ಯೇಸುವೆ, ನಾವು ಅದಕ್ಕಾಗಿ ನಮ್ಮನ್ನು ಕ್ಷಮಿಸ್ರಿ.
ವಿ ಹ್ಯಾವ್ ನಾಟ್ ರೆಪ್ರೆಸೆಂಟೆಡ್ ಜೀಸಸ್ ಪ್ರಾಪರ್ಲಿ ದ ವೇ ವಿ ಸ್ಪೀಕ್ ಆರ್ ದ ವೇ ವಿ ಈಟ್ ಅವರ್ ಫುಡ್.
ನಾವು ಮಾತನಾಡುವಂತ ವಿಧದಲ್ಲಿ ತಿನ್ನುವಂತ ಆಹಾರ ಪದ್ಧತಿಯಲ್ಲಿ ಯೇಸುವನ್ನ ಸರಿಯಾಗಿ ಪ್ರತಿನಿಧಿಸಿಲ್ಲ, ಅದಕ್ಕಾಗಿ ಕ್ಷಮಿಸ್ರಿ.
ಆರ್ ದ ವೇ ವಿ ಲುಕ್ ಅಟ್ ಪೀಪಲ್,
ಜನರನ್ನು ನೋಡುವ ರೀತಿಯಲ್ಲಿ.
ಪ್ರಿಸರ್ವ್ ಅಸ್ ಲಾರ್ಡ್,
ಕರ್ತರೆ ನಮ್ಮನ್ನ ರಕ್ಷಿಸಿರಿ.
ಇನ್ ದೀಸ್ ಡೇಸ್ ಆಫ್ ಟ್ರೆಮೆಂಡಸ್ ಈವಿಲ್ ಅಂಡ್ ಫಿಲ್ತ್, ಹೆಲ್ಪ್ ಅಸ್ ಟು ಕೀಪ್ ಅವರ್ ಐಸ್ ಪ್ಯೂರ್.
ಈ ಒಂದು ದಿನಮಾನಗಳಲ್ಲಿ ಕೆಟ್ಟತನ ಭ್ರಷ್ಟತನ ಇರುವುದರಿಂದ ನಮ್ಮ ಕಣ್ಣನ್ನ ಶುದ್ಧೀಕರಣದಲ್ಲಿ ಇಟ್ಟುಕೊಳ್ಳುವಂತೆ ನಮಗೆ ಸಹಾಯ ಮಾಡ್ರಿ.
ಓಪನ್ ಅವರ್ ಐಸ್ ದಟ್ ವಿ ಮೇ ಸೀ ಜೀಸಸ್ ಮೋರ್ ಕ್ಲಿಯರ್,
ಯೇಸುವನ್ನ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ನೋಡುವಂತೆ ನಮ್ಮ ಕಣ್ಣುಗಳನ್ನ ತೆರೆಯಿರಿ.
ದಟ್ ಇಸ್ ಅವರ್ ಓನ್ಲಿ ಪ್ರೇಯರ್,
ಅದು ಒಂದೇ ನಮ್ಮ ಪ್ರಾರ್ಥನೆಯಾಗಿದೆ.
ಐ ಆಮ್ ಸೀಕಿಂಗ್ ಫಾರ್ ಎನಿ ಪ್ಲೇಸ್ ಆಫ್ ಆನರ್,
ನಾನು ಇಹಲೋಕದಲ್ಲಿ ಗೌರವಯುತ ಸ್ಥಾನವನ್ನು ಹುಡುಕುವುದಿಲ್ಲ.
ಲಾರ್ಡ್ ಓಪನ್ ಅವರ್ ಐಸ್,
ಕರ್ತರೆ ನಮ್ಮ ಕಣ್ಣುಗಳನ್ನ ತೆರೆಯಿರಿ.
ಥ್ಯಾಂಕ್ ಯು, ಯು ವಿಲ್ ಡೂ ಇಟ್, ವಿ ಬಿಲೀವ್,
ನೀವು ಅದನ್ನ ಮಾಡ್ತೀರಿ ಅಂತ ನಾವು ನಂಬುತ್ತೇವೆ ಕರ್ತರೆ, ಅದಕ್ಕಾಗಿ ಸ್ತೋತ್ರ.
ಲಾರ್ಡ್ ಇನ್ಕ್ರೀಸ್ ಅವರ್ ಫೇತ್,
ಕರ್ತರೆ ನಮ್ಮ ನಂಬಿಕೆಯನ್ನ ಹೆಚ್ಚಿಸಿರಿ.
ಇನ್ಕ್ರೀಸ್ ಅವರ್ ಫೇತ್ ಲಾರ್ಡ್ ಇನ್ ಯು,
ಕರ್ತರೆ ನಿಮ್ಮಲ್ಲಿರುವಂತ ನಂಬಿಕೆಯನ್ನ ಹೆಚ್ಚಿಸಿರಿ ನಮ್ಮಲ್ಲಿ.
ಪ್ರೇ ಇನ್ ಜೀಸಸ್ ನೇಮ್,
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ.
ಆಮೆನ್,
ಆಮೆನ್.